ಸಾಧನಫಲಂಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೆ ಜಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವರ್ತನಂ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಸ್ವಾಂತಸಂತಾಪಂ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿವೃಂದತಿ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರಣಮ್ಯ ಶಿರಸಾ ಗುರೂನ್ ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯ ಓಂ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಸಜತಜ್ಞಶ್ಚೇನ್ನಾಶುಕ್ತಿಜ್ಞಃ ನಹಿ ತಜ್ಞಃ ತದಭಾವಜ್ಞೋ ಭವತಿ. ಏನು ಹೇಳಿದರು? ಶುಕ್ತಿಯನ್ನು ನೋಡಿದಾಗ ರಜಿತ ಸುಳ್ಳು ಅಂತ ಹೇಗೆ ಗೊತ್ತಾಗುತ್ತೋ, ಬ್ರಹ್ಮಜ್ಞಾನ ಬಂದಾಗ ಜಗತ್ತು ಸುಳ್ಳು ಅಂತ ಗೊತ್ತಾಗುತ್ತೆ ಅಂತ ಹೇಳಿದರೆ ಅರ್ಥಾತ್ ಸಂಬಂಧ ಇಲ್ಲ. ಶುಕ್ತಿ ಜ್ಞಾನ ಬಂದಾಗ ಶುಕ್ತಿ ಜ್ಞಾನ ಬರುತ್ತೆ, ರಜಿತ ಜ್ಞಾನ ಬಂದಾಗ ರಜಿತ ಜ್ಞಾನ ಬರುತ್ತೆ. ಶಕ್ತಿ ನೋಡಿ ರಜಿತ ಅಂತ ತಿಳ್ಕೊಂಡಾಗ ರಜಿತ ಅಲ್ಲ ಅಂತ ಜ್ಞಾನ ಬಂತೆ ಹೊರತು ಮತ್ತೊಂದು ಬಂದಿಲ್ಲ. ಇಲ್ಲಿ ಆ ಪ್ರಸಂಗ ಇಲ್ಲ. ರಜತಜ್ಞಸ್ತೇ ನ ಶುಕ್ತಿಜ್ಞ ನಹಿ ತಜ್ಞ ತದಭಾವಜ್ಞೋ ಭವತಿ. ಘಟವನ್ನು ನೋಡಿದವನು ಅಲ್ಲಿ ಘಟಾಭಾವ ಇದೆ ಅಂತ ತಿಳ್ಕೊಳ್ಳೋ ಸಂಭವ ಇಲ್ಲ. ಅದೇ ಇಲ್ಲಿ ಬ್ರಹ್ಮಜ್ಞಾನ ಬಂದರೆ ಜಗಜ್ಞಾನ ಸುಳ್ಳು ಅಂತ ಜ್ಞಾನ ಬರೋ ಸಂಭವ ಇಲ್ಲೇ ಇಲ್ಲ ಅಂತ ಹೇಳಿ. ನಾನು ಘಟಾಭಾವೋ ಹಿ ಘಟಜ್ಞಾನೇ ಸತ್ಯೇವ ಜ್ಞಾಯತೆ ಪ್ರತಿಯೋಗಿ ಜ್ಞಾನ ಕಾರ್ಯತ್ವಾತ್ ಅಭಾವ ಜ್ಞಾನಸ್ಯ. ಘಟಾಭಾವ ಹಿ ಘಟಾಭಾವವು ಘಟಜ್ಞಾನೇ ಸತಿ ಏವ ಘಟಜ್ಞಾನ ಬಂದಾದ ಮೇಲೇ ಜ್ಞಾಯತೆ ಬರುವುದು. ಪ್ರತಿಯೋಗಿ ಜ್ಞಾನ ಕಾರ್ಯತ್ವಾದ ಅಭಾವ ಜ್ಞಾನಂ. ಅಭಾವ ಜ್ಞಾನ ಯಾವಾಗಲೂ ಕೂಡ ಏನಾಗಿ ಬರಬೇಕೋ, ಪ್ರತಿಯೋಗಿ ಜ್ಞಾನದಿಂದ ಬರಬೇಕು. ಯಾವುದರ ಅಭಾವ ಅದು ಪ್ರತಿಯೋಗಿ. ಆದ್ದರಿಂದ ಘಟಜ್ಞಾನವಿಲ್ಲದೆ ಘಟಾಭಾವ ಜ್ಞಾನ ಬರೋದಿಲ್ಲ. ತತ್ ಕಥಮುಚ್ಯತೆ ನಹಿ ತಜ್ಞ ತದಭಾವಜ್ಞೋ ಭವತಿ. ಅಂದಮೇಲೆ ಘಟವನ್ನು ತಿಳಿದವನು ಘಟಾಭಾವ ತಿಳಿಯೋದಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದರೆ ನಮ್ಮ ಮಾತು ಅರ್ಥ ಆಗಿಲ್ಲ ನಿನಗೆ ಅಂತ ಹೇಳ್ತಾರೆ. ತದಭಾವಶ್ಚ ತಜ್ಞಾನ ಪೂರ್ವಕತ್ವಂಚ ಅನ್ಯತ್ರ ತಸ್ಯ ಸತ್ವಾದೇವ ದೃಷ್ಟಂ. ಹೌದು, ಘಟ ಇದ್ದಲ್ಲೇ ಘಟಾಭಾವ ಬರುತ್ತೆ ನಾವು ಹೇಳಲಿಲ್ಲ. ಹೇಳ್ತಿರೋದೇನೀಗ, ಘಟವನ್ನು ನೋಡಿದವನಿಗೆ ಘಟಾಭಾವ ಜ್ಞಾನ ಬರೋದಿಲ್ಲ ಅಂದರೆ ಅಲ್ಲೇ ಬರೋದಿಲ್ಲ ಅಂತ ನಾನು ಹೇಳ್ತಿರೋ. ಅಲ್ಲೇ ಬಂದರೆ ವಿರೋಧ, ಘಟವನ್ನು ತಿಳಿದ ಜಾಗದಲ್ಲೇ ಘಟಾಭಾವವನ್ನು ತಿಳ್ಕೊಂಡ್ಬಿಟ್ಟು ವಿರೋಧ. ಇನ್ನೊಂದು ಕಡೆ ಇಲ್ಲ ಅಂದರೆ ಸರಿಯೇನು, ಅದೇನು ತಪ್ಪಲ್ಲ, ನೀನು ಅಪಾರ್ಥ ಮಾಡಿಕೊಂಡು ಏನು ಹೇಳಬೇಡ ಅಂತ ಹೇಳ್ತಾರೆ. ತದಭಾವಶ್ಚ ತಜ್ಞಾನಪೂರ್ವಕತ್ವಂಚ ಅನ್ಯತ್ರ ತಸ್ಯ ಸತ್ವಾದೇವ ದೃಷ್ಟಂ. ಅಲ್ಲೇನಾಗಿದೆ, ಉದಾಹರಣೆಗೆ ಸರಿಯಾಗಿ ಯೋಚನೆ ಮಾಡಬೇಕಲ್ಲ. ಶುಕ್ತಿ ಇದೆ, ರಜಿತ ಅಂತ ತಿಳ್ಕೊಂಡ, ಆಮೇಲೆ ಗೊತ್ತಾಯಿತು ಶುಕ್ತಿ ಇದು ರಜಿತ ಅಲ್ಲ ಅಂಥೇಳಿ. ಇದು ವಸ್ತುಸ್ಥಿತಿ. ಅವನೇನು ಮಾಡ್ತಾನೆ ಈಗ ನೋಡಿ, ಇರೋದು ಬ್ರಹ್ಮ, ಜಗತ್ತು ಅಂತ ತಿಳ್ಕೊಂಡ, ಬ್ರಹ್ಮನನ್ನೇ ಜಗತ್ತು ಅಂತ ತಿಳ್ಕೊಂಡ್ಬಿಟ್ಟ. ಆಮೇಲೆ ಗೊತ್ತಾಯಿತು ಬ್ರಹ್ಮಜ್ಞಾನ ಬಂತು, ಕಷ್ಟ ಏನಾಯ್ತಾಗ ಜಗತ್ ಅಭಾವ ಜ್ಞಾನ ಬಂತು ಅಂತ ಹೇಳ್ಬಿಡ್ತಾನೆ. ನೋಡು, ಇದು ಬರೋ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ತಮಾಷೆ ಅಂದರೆ, ಎಕ್ಸಾಂಪಲ್ ಏನು ಕೊಟ್ಟಿದ್ದೀನಿ ನೀನೀಗ, ಶುಕ್ತಿಯನ್ನು ನೋಡಿ ರಜತ ಅಂತ ತಿಳ್ಕೊಂಡ, ಶಕ್ತಿ ನೋಡೋದು ರಜತ ಇಲ್ಲ ಅಂತ ತಿಳ್ಕೊಂಡ ಅಂತ ಹೇಳಿದರೆ ರಜತ ಎಲ್ಲೂ ಇಲ್ಲ ಅಂತ ತಿಳ್ಕೊಳ್ಳಿಲ್ಲ ಅವನು, ಅಲ್ಲಿಲ್ಲ ಅಂತ ತಿಳ್ಕೊಂಡ ಅಷ್ಟೇ. ಅದೇ ರೀತಿ ನಾನು ಬ್ರಹ್ಮಜ್ಞಾನ ಬಂದ ಮೇಲೆ ಬ್ರಹ್ಮನಲ್ಲೇ ಜಗತ್ತಿಲ್ಲ ಅಂತ ತಿಳ್ಕೊಂಡು ಜಗತ್ತೇ ಇಲ್ಲ ಅಂತ ತಿಳ್ಕೊಂಡು ಹೇಗೆ ತಿಳ್ಕೊತಾನ ಅವನೀಗ ಗೊತ್ತಾನೆ, ಜಗತ್ತೇ ಇಲ್ಲ ಅಂತ ಹೇಗೆ ತಿಳ್ಕೊಡ್ತಾನೆ. ಬೇರೆ ಇಲ್ಲಿಲ್ಲ ಜಗತ್ತಷ್ಟೇ, ಬೇರೆ ಕಡೆ ಇಲ್ಲಿ ಶಕ್ತಿ ನೋಡಿದ್ರೆ ಅಲ್ಲಿ ರಜಿತ ಅಂತ ತಿಳ್ಕೊಂಡಿದ್ದಲ್ಲ, ಅಲ್ಲಿ ರಜಿತ ಇಲ್ಲ, ಅಂಗಡಿಯಲ್ಲಿ ರಜಿತ ಇದೆ, ಮನೆಯಲ್ಲಿ ರಜಿತ ಇದೆ, ಅಲ್ಲಿಲ್ಲ ಅಷ್ಟೇ ಹೊರತು ಎಲ್ಲೆಲ್ಲಿಲ್ಲ ಅಂತ ಹೇಳೋದಾದ್ರೆ ಜ್ಞಾನಾರೇ ಹೇಗೆ ಬರುತ್ತೆ? ಉದಾಹರಣೆಗೆ ರಜಿತ ಎಂದೆಂದೂ ನೋಡದೇ ಇದ್ದವನಿಗೆ ರಜಿತ ಜ್ಞಾನ ಹೇಗೆ ಬರುತ್ತೆ? ಮತ್ತೆ ಗೊತ್ತಾನೆ, ಸೊ ಜಗತ್ತು ಒಂದು ಪದಾರ್ಥ ಒಂದು ಇರಬೇಕು, ಒಂದು ಪದಾರ್ಥ ಇದ್ರೆ ತಾನೇ ಬೇರೆ ಕಡೆ ಇಲ್ಲ ಅಂತ ತಿಳ್ಕೊಳ್ಳೋಕೆ ಸಾಧ್ಯ. ಇದನ್ನು ಹೇಳ್ತಿದ್ರೆ ಅವನಿಗೆ ಅರ್ಥ ಮಾಡ್ಕೋಬೇಕು. ಅವನು ಯಾರಿಗೆ? ಬ್ರಹ್ಮನು ನೋಡೋದಿಲ್ಲ, ನೋಡಾಗಿಲ್ಲ ಅವನು. ಅಲ್ಲ, ಬ್ರಹ್ಮನ್ ನೋಡಾಗೇ ಇಲ್ಲ ಅವ್ರು. ಯಾಕೆ? ಬ್ರಹ್ಮಜ್ಞಾನ ಬಂತ ತಕ್ಷಣ ಏನಾಗಿ ಬಿಡ್ತಾನೆ ಅವನು? ಹೋಗ್ಬಿಡ್ತಾ ಸತ್ತೋಗ್ಬಿಡ್ತಾನೆ ಹೆಚ್ಚು ಕಡೆ ಆ ರೀತಿ. ಅದು ಅಲ್ಲ, ಬ್ರಹ್ಮಜ್ಞಾನ ಮುಂದೆ ವ್ಯಾಸ್ತ್ರ ಓದಿ ಓದಿ ಬರುತ್ತೆ ಅಂತ ಹೇಳ್ತಾನೆ. ಅಲ್ಲಿ ಬರೋದು ಏನಂತ ಬರೋದು? ಬ್ರಹ್ಮದ ಬಗ್ಗೆ ಜ್ಞಾನ ಅವನಿಗೆ ಇಲ್ಲ ಅಂತ ಬರಬೇಕಷ್ಟೇ. ಇನ್ನೇನು ಇದೆ ಅಂತ ಬಂದರೆ ಹೋಯ್ತು. ಯಾಕೆ? ಬ್ರಹ್ಮ ಪ್ಲಸ್ ಇರೋದು ಅಂತ ಎರಡು ಬ್ಯಾಟು ಗುಣ ಆಗಿಬಿಡ್ತಾನೆ. ಗುಣ ಬಂತಷ್ಟೇ ಏನಾಯ್ತು? ಬ್ರಹ್ಮ ನಿರ್ಗುಣತ್ವ ಹಾನಿ. ಎಷ್ಟು ಕಾಂಪ್ಲಿಕೇಶನ್ ಇದೆ ಅಂದರೆ ಯಾವ ಕಡೆ ಹೋದರೂ ತರ್ಸ್ಕೊಳ್ಳೋಕ್ಕಾಗೋದಿಲ್ಲ. ಅನ್ಯತ್ರ ದೇಶ ಅಂತ. ಅದೇ ಹೇಳ್ತಿರು, ಅದೇ ಬರುತ್ತೆ ಅಂತ ನಾವು ಅರ್ಜುನ ನೋಡಿದೆ. ಈಗ ವಿಶ್ವರೂಪ ನೋಡಿದೆ, ಒಳ್ಳೆ ಜ್ಞಾನ ಬಂತು. ಹೇಳ್ತಾನೆ, ಪಶ್ಯಾಮಿ ದೇವಾಂತವ ದೇಹ ದೇಹೆ, ಎಲ್ಲರೂ ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಈಗ ಕೃಷ್ಣ ಕೊಡ ನೋಡಿ, ಇಲ್ಲಿ ಹೇ ಕಷ್ಟಂ ಜಗತ್ ಕೃಷ್ಣಂ, ಎಲ್ಲ ಜಗತ್ತ ನೋಡು ಅಂತ ಹೇಳ್ತಾನೆ. ಇವ್ರ ಪ್ರಕಾರ ನೋಡ್ಬೇಡ ಅಂತ ಆಗತ್ತೆ. ಎಲ್ಲಿದೆ? ಎಲ್ಲಾರು ಯಾರ್ಯಾರು ಕಂಡಿದ್ದಾರೆ ಇದನ್ನ? ಈ ರೀತಿ ಒಟ್ಟು ದಾರಿ ತಪ್ಪಿಸಿಬಿಡ್ತಾರೆ. ಯಾರು ಹಿಂದೂ ಮುಂದೆ ಅದ್ರೆ ಒಪ್ಪುತ್ತಾರೆ ಅಷ್ಟೇ. ಅನ್ಯತ್ರ ದೇಶಾಂತರೇ ಕಾಲಾಂತರೇ ಚ ತಸ್ಯ ಪ್ರತಿಯೋಗಿನಃ ಸತ್ವಾದೇವ. ದೇಶಾಂತರೇ ಬೇರೆ ಸ್ಥಳದಲ್ಲಿ, ಕಾಲಾಂತರೇ ಬೇರೆ ಸಮಯದಲ್ಲಿ ಅದಿದ್ದೇ ಇದೆ, ಅದಕ್ಕೆ ಅದ್ರ ಪ್ರತಿಯೋಗಿ ಅಂತ ಕರಿತೇವೆ ಹೊರತು ಅಲ್ಲೇ ಇಲ್ಲ ಅಂತ ಅಷ್ಟೇ ಹೇಳ್ತಿರೋದು. ದೇಶ ಕಾಲಾಂತರ ಸ್ಥಿತ ಪ್ರತಿಯೋಗಿ ಜ್ಞಾನಮೇವ ದೇಶ ಕಾಲಾಂತರ ಸ್ಥಿತ ಅಭಾವ ಜ್ಞಾನಸ್ಯ ಕಾರಣಂ ನೋ ತತ್ರೈವ ದೇಶೇ ಕಾಲೇ ಚ ಇತ್ಯರ್ಥ. ದೇಶ ಕಾಲ ಅಂತರ ಸ್ಥಿತ ಪ್ರತಿಯೋಗಿ ಜ್ಞಾನಮೇವ, ದೇಶಾಂತರ ಕಾಲಾಂತರ ಬೇರೆ ಸ್ಥಳದಲ್ಲಿ ಬೇರೆ ಸಮಯದಲ್ಲಿ ಇರತಕ್ಕಂಥ ಪ್ರತಿಯೋಗಿಯ ಜ್ಞಾನ, ದೇಶ ಕಾಲಾಂತರ ಸ್ಥಿತ ಅಭಾವ ಜ್ಞಾನಸ್ಯ ಕಾರಣ. ಎಲ್ಲೋ ಘಟ ನೋಡಿದ್ದ, ಇಲ್ಲಿ ಘಟ ಇಲ್ಲ, ಬಂಗಾರ ಇಲ್ಲಿ ಬಂಗಾರ ಇಲ್ಲ ಅಷ್ಟೇ ಹೊರತು ಎಲ್ಲೆಲ್ಲೂ ಇಲ್ಲ ಅಂತಲ್ಲ. ನಾನು ತತ್ರೈವ ದೇಶೇ ಕಾಲೇ ಚ ಇತ್ಯರ್ಥ. ಘಟ ನೋಡಿದ ಜಾಗದಲ್ಲೇ ಘಟಾಭಾವ ಬರೋ ಜ್ಞಾನ ಹೇಗೆ ಬರುತ್ತೆ? ಅದು ವಿರೋಧ ಜ್ಞಾನ. ಯಾವ ವಸ್ತುವನ್ನು ನೋಡ್ತಾರೆ ಅದಿಲ್ಲ ಅಂತ ಜ್ಞಾನ ಬಂದಿದೆ ಅಂತ ಕರೀತಾರೆ, ಅದನ್ನು ವಿರೋಧಿ ಜ್ಞಾನ. ಎಂದೆಂದ ಹಾಗೆ ಬರೋದಿಲ್ಲ. ಏತದುಕ್ತಂ ಭವತಿ. ದೊಡ್ಡ ತಾತ್ಪರ್ಯ ಇಷ್ಟು. ಶುಕ್ತಿಕಾರಜತಯೋಹೋ ಅನ್ಯೋನ್ಯಾಭಾವ ರೂಪಯೋಹೋ ತಾದಾತ್ಯಂ ವಿರುದ್ಧಂ. ಶುಕ್ತಿ ಮತ್ತು ರಜತ ಎರಡೂ ಕೂಡ ಅನ್ಯೋನ್ಯಾಭಾವ ರೂಪ ಅಂದರೆ ಭೇದ, ಅನ್ಯೋನ್ಯಾವ ಭೇದ. ಭಿನ್ನವಾಗಿರ್ತಕ್ಕಂಥ ಶುಕ್ತಿ ಮತ್ತು ರಜತಗಳಲ್ಲಿ ತಾದಾತ್ಮ್ಯ ಎಂಬುದು ಸಾಧ್ಯ ಇಲ್ಲ. ಘಟ ಪಟ್ಟು ಪಟಗಳು ಒಂದೇ ಅಂತ ಹೇಳಿದ ಏನರ್ಥ? ತಪ್ಪು ಅಂತ ಅರ್ಥ. ಘಟನೇ ಬೇರೆ, ಪಟನೇ ಬೇರೆ. ಘಟ ಮತ್ತು ಪಟ ತಾದಾತ್ಮ್ಯ ಜ್ಞಾನ ಬರೋದಿಲ್ಲ. ತದ್ವಾರ ತ ಜ್ಞಾನ ಯುರೋಪಿ ವಿರೋಧ ಐತಿ ಪ್ರಾಗಭಿಪ್ರೇತ. ಸೇರ್ಫೋರ್ ಘಟ ಜ್ಞಾನ ಇದ್ದರೆ ಶುಕ್ತಿಕಾರಜತಗಳಿಗೆ ವಿರೋಧ ಇರೋದ್ರಿಂದ ಶುಕ್ತಿ ಜ್ಞಾನ ರಜಿತ ಜ್ಞಾನ ಎರಡು ಒಟ್ಟಿಗೆ ಒಂದೇ ಜಾಗದಲ್ಲಿ ಸಾಧ್ಯ ಇಲ್ಲ. ತಥಾಚ ತಸ್ಯ ಯದಾ ಯತ್ರ ಶುಕ್ತಿರೀತಿ ಜ್ಞಾನಂ, ಆದ್ದರಿಂದ ಎಲ್ಲಿ ಶುಕ್ತಿ ಅಂತ ಜ್ಞಾನ ಬಂತೋ ತಸ್ಯವ ತದೈವ ತತ್ರೈವ ರಜಿತ ಜ್ಞಾನಂ ಸಂಭವತಿ ಇತ್ಯುಕ್ತಂ ಸ್ಯಾತ್. ಅದೇ ಸಮಯದಲ್ಲಿ ಅದೇ ವಸ್ತುವಿನಲ್ಲಿ ರಜಿತ ಇರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಎಲ್ಲೂ ರಜಿತ ಇಲ್ಲ ಅಂತ ಹೇಳಬೇಡ. ನಚ ಅಸ್ಯ ದೇಶಾಂತರಾದಿ ವ್ಯವಸ್ಥಿತ ಪ್ರತಿಯೋಗ್ಯಭಾವ ಜ್ಞಾನಯೋಹೋ ವ್ಯಭಿಚಾರಃ ಶಂಕಾರ್ಹಃ ಇತಿ. ಇದರಿಂದ ಅಲ್ಲಿಲ್ಲ ಅಂತ ಹೇಳಬೇಕೆ ಹೊರತು ಎಲ್ಲೂ ರಜಿತ ಇಲ್ಲ. ಶುಕ್ತಿ ನೋಡಿ ರಜಿತ ಅಂತ ತಿಳ್ಕೊಂಡವನು ಇದು ರಜಿತ ಅಲ್ಲ ಅಂತ ತಿಳ್ಕೊಂಡೇ ಹೊರತು ರಜಿತ ಮತ್ತು ಎಲ್ಲೆಲ್ಲೂ ಇಲ್ಲ ಅಂತ ತಿಳ್ಕೊತಾನ? ತಿಳ್ಕೊಳ್ಳೋ ಸಾಧ್ಯನೇ ಇಲ್ಲ. ಎಲ್ಲೆಲ್ಲೂ ಇಲ್ಲವರು ರಜಿತನ ಜ್ಞಾನ ಕೂಡ ಬರ್ತಿರಲಿಲ್ಲ, ಆದ್ದರಿಂದ ಮಾತಾಡಬಾರದು. ನಚ ಅಸ್ಯ ದೇಶಾಂತರಾದಿ ವ್ಯವಸ್ಥಿತ ಪ್ರತಿಯೋಗ್ಯಭಾವ ಜ್ಞಾನಯೋಹೋ ವ್ಯಭಿಚಾರಃ ಶಂಕಾರ್ಹಃ ಇತಿ. ಅನ್ಯತ್ರ ತಸ್ಯ ಸತ್ವಾದೇವೇತಿ ಕುತ ಇತ್ಯತಃ ತದಿತಿ. ತದನಂಗೀಕಾರೇ ತದೇವ ನ ಯುಜ್ಯತೆ. ಇಲ್ಲ, ಬೇರೆ ಸ್ಥಳದಲ್ಲಿ ಇಲ್ಲ ಅಂತ ಹೇಳೋದಾದರೆ ಅದು ಬಂತು ಅಂತ ಹೇಳೋದಕ್ಕೆ ಹೋಗಬೇಡಾಗಿದೆ. ದೇಶ ಕಾಲಾಂತರ ಸ್ಥಿತ ಪ್ರಯೋಗಿ ಜ್ಞಾನಂ ದೇಶ ಕಾಲಾಂತರ ಸ್ಥಿತ ಅಭಾವ ಜ್ಞಾನ ಕಾರಣಂ ಇತ್ಯನಂಗೀಕಾರೇ. ದೇಶಾಂತರ ಕಾಲಾಂತರದಲ್ಲಿ ಇರತಕ್ಕಂತಹ ಪ್ರತಿಯೋಗಿ ವಸ್ತುವಿನ ಜ್ಞಾನವು ದೇಶ ಕಾಲಾಂತರ ಸ್ಥಿತ ಅಭಾವ ಜ್ಞಾನ ಕಾರಣಂ, ಬೇರೊಂದು ಸ್ಥಳದಲ್ಲಿ ಬೇರೊಂದು ಸಮಯದಲ್ಲಿ ಅದಿಲ್ಲ ಅನ್ನೋ ಜ್ಞಾನಕ್ಕೆ ಕಾರಣವಾಗುತ್ತದೆ ಅಂತ ಹೇಳೋದ ಒಂದು ಒಪ್ಪದೆ ಹೋಗಿಬಿಟ್ರೆ ತದ್ದೇಶ ಕಾಲಯೋರೇವ ಪ್ರತಿಯೋಗಿ ಜ್ಞಾನಾಂಗೀಕಾರೇ ತದಭಾವ ಜ್ಞಾನಮೇವ ನಯುಜ್ಯತೆ. ಅದೇ ಇಲ್ಲ ಅಂದರೆ ಅಭಾವ ಜ್ಞಾನ ಬರೋದಾದರೆ ಹೇಗೆ? ಒಂದಲ್ಲ ಒಂದು ಕಡೆಗೆ ಒಂದಿಲ್ಲದೆ ಹೋದರೆ ಯಾರೋ ಒಬ್ರು ಹೇಳಿದರು ಅವನೇನಿದ್ದಾನೆ, ಒಬ್ಬನೇ ಮಗ ಇದ್ದ, ನಿಮ್ಮ ಅಣ್ಣ ಇಲ್ಲ ಅಣ್ಣ ಇಲ್ಲ ಅಂತ ಹೇಳಿದ ಅಷ್ಟೇ, ತಮ್ಮ ಇಲ್ಲ ಅಂತ ಹೇಳಿದ ಅಷ್ಟೇ. ಆದರೆ ಇಲ್ಲ ಅಂತ ಯಾವಾಗ ಅವನು ಕೇಳಿ ಇಲ್ಲ ಅಂತ ಹೇಳ್ತಾನೋ ಇಲ್ಲ ಇಲ್ಲ ಅಂತ ಹೇಳಿದ. ಇದ್ದವನು ಈಗಿಲ್ಲ ಅಂತ ಹೇಳಿದ್ರು, ಇದ್ದವನು ಈಗಿಲ್ಲ ಅನ್ಬೇಕು. ಗೊತ್ತಾಯ್ತಾ? ಇಲ್ಲ ಎಲ್ಲೂ ಇಲ್ಲ ಬೇರೆ, ಈಗಿಲ್ಲ ಬೇರೆ. ರಜಿತ ಜ್ಞಾನ ಏನು ಹೇಳಿದೆ ಈಗ? ರಜಿತ ಜ್ಞಾನ ಬೇರೊಂದು ಕಡೆ ಇದೆ, ಇಲ್ಲಿಲ್ಲ ಅಂತ ಜ್ಞಾನ ಬಂತೆ ಹೊರತು ರಜಿತ ಜ್ಞಾನ ಎಲ್ಲೆಲ್ಲೂ ಇಲ್ಲ ಅಂತ ಬರಲಿಕ್ಕೆ ಸಾಧ್ಯ. ಎಲ್ಲೆಲ್ಲೂ ಇಲ್ಲದೆ ಹೋಗಿದ್ರೆ ರಜಿತ ಅನಿಸಕ್ಕೂ ಸಾಧ್ಯತೆ ಇರಲಿಲ್ಲ, ಎಲ್ಲೆಲ್ಲೂ ಸಾಧ್ಯತೆ ಇರಲಿಲ್ಲ. ಏಹಿ ಅಭಾವ ಜ್ಞಾನಸ್ಯ ಅನುಪಲಬ್ಧಿಂ ಸ್ವರೂಪೇಣ ಕಾರಣಮಾಚಕ್ಷತೆ ತೇಷಾಂ ಅನುಪಲಬ್ಧೇರಭಾವಾತ್. ಈ ಹೇಳ್ತಾರೆ ಅದರ ಅಭಾವ ಜ್ಞಾನಕ್ಕೆ ಇನ್ನೇನು ಬೇಕಿಲ್ಲ, ವಸ್ತು ಇಲ್ಲದೆ ಹೋದರೂ ಕೂಡ ಬರುತ್ತೆ ಅಂತ ಹೇಳೋದಾದರೆ ಸರಿಯಲ್ಲ. ಅವರು ಎಲ್ಲರೂ ಒಂದು ಕಡೆ ಇರಬೇಕು, ಇಲ್ಲದೆ ಹೋದ್ರೆ ಸದಾ ಅಭಾವ ಜ್ಞಾನ ಬರಬೇಕು. ಶಶಿವಿಷಾಣ ಎಲ್ಲೆಲ್ಲೂ ಇಲ್ಲ, ಓಕೆ, ಅವಾಗೇನಂತ ಬರುತ್ತೆ? ಇಲ್ಲಿಲ್ಲ ಅಂತ ಬರೋದಿಲ್ಲ, ಎಲ್ಲೆಲ್ಲೂ ಇಲ್ಲ ಅಂತ ಬರುತ್ತೆ. ಇವನು ಹೇಳಿದ್ದೇನೆ ಈಗ ಶುಕ್ತಿ ನೋಡಿ ರಜಿತ ಅಂತ ತಿಳ್ಕೊಂಡಾಗ ಶುಕ್ತಿ ಇಲ್ಲ ರಜಿತ ಇಲ್ಲ ಅಂತ ತಿಳ್ಕೊಂಡ್ರೆ ಅದು ಸದಾಭಾವ ಜ್ಞಾನ ಅಲ್ಲ, ಅದು ಎಂಥ ಜ್ಞಾನ? ಅದು ಅಲ್ಲಿಲ್ಲ ಅಂತ ಅಷ್ಟೇ ಜ್ಞಾನ. ಗೊತ್ತಾ? ಶಕ್ತಿ ರಜಿತಾದಿಗಳು ಮಾತ್ರ ಇದಿದೆ ಶಶಿವಿಷಾಣ, ಎಲ್ಲೆಲ್ಲೂ ಇಲ್ಲದ ಜ್ಞಾನ ಅದೇ ತಿಳ್ಕೊಡೋದು. ಪ್ರತ್ಯಕ್ಷಾಭಾವವಾದಿಭಿರಪಿ ಸತ್ಯಮೇವ ಅನುಪಲಬ್ಧೌ ಇಂದ್ರಿಯಶ್ಚಾಭಾವೇ ಸಾಮರ್ಥ್ಯ ಅಭ್ಯುಪಗಮಾನ್. ಪ್ರತ್ಯಕ್ಷ ಭಾವವಾದಿಭಿರಪಿ, ಪ್ರತ್ಯಕ್ಷ ಭಾವವಾದಿಭಿರಪಿ ಸತ್ಯಮೇವ ಅನುಪಲಬ್ಧೌ ಇಂದ್ರಿಯಶ್ಚಾಭಾವೇ ಸಾಮರ್ಥ್ಯ ಅಭ್ಯುಪಗಮಾನ್. ಪ್ರತ್ಯಕ್ಷದಿಂದ ಕೂಡ ಅಭಾವ ಗೊತ್ತಾಗುತ್ತೆ ಅಂತ ಹೇಳತಕ್ಕಂಥವರು ಸತ್ಯಮೇವ ಅನುಪಲಬ್ಧೌ. ಅನುಪಲಬ್ಧಿ ಕಣ್ಮೇಲೆ ತಾನೇ ಹೇಳಬೇಕು, ಇಲ್ಲದೆ ಹೋದರೆ ಗೊತ್ತಾಗೋದೇ ಇಲ್ಲ. ಒಬ್ಬ ನೋಡಿದ ಅಲ್ಲಿ ಪದಾರ್ಥ ನೋಡ್ಕೊಂಬ ಅಂತ ಹೇಳಿದರು, ಕುರುಡ ಇಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ, ಕಣ್ಣಿರೋಣ ಹೇಳಬೇಕಲ್ಲಿ. ಕುರುಡ ಇಲ್ಲ ಅಂತ ಹೇಳಿಬಿಟ್ರೆ ಕುರುಡ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಅವರಿಗೆ ಕಣ್ಣಿರೋಣ ಹೇಗೆ ಹೇಳಬೇಕು? ಆ ರೀತಿಯಲ್ಲಿ ಸತ್ ಇಂದ್ರಿಯಸ್ಯ ಭಾವೇ ಸಾಮರ್ಥ್ಯ ಅಭ್ಯುಪಗಮ. ನಹಿ ತತ್ರೈವ ಘಟಂ ಪಶ್ಯನ್ ತದಭಾವಂ ಪಶ್ಯತಿ. ನಹಿ ತತ್ರೈವ ಘಟಂ ಪಶ್ಯನ್ ತದಭಾವಂ ಪಶ್ಯತಿ. ಎಲ್ಲಿ ಘಟವನ್ನು ನೋಡ್ತಾನೋ ಅಲ್ಲೇ ಘಟಾಭಾವನ ಕಾಣ್ತಾನ? ಕಾಣೋದಿಲ್ಲ. ತಥಾ ದೇವಾನ ಕುತ್ರಾಪಿ ವಿರೋಧ ಸ್ಯಾದಿತಿ. ಹಾಗೆ ಕಾಣ್ತಾನೆ ಅಂತ ಹೇಳೋದಾದರೆ ವಿರೋಧ ಅನ್ನೋದು ಕಾಣ್ತಾನೇ ಇಲ್ಲ. ಹಾಗೆ ಎಲ್ಲಿ ಘಟವನ್ನು ಕಾಡ್ತಾನೆ ಅಲ್ಲಿ ಘಟಾಭವನ್ನು ಕಾಡ್ತಾನೆ ಅಂತ ಹೇಳೋದಾದರೆ ವಿರೋಧ ಜ್ಞಾನ ತೊಪ್ಲೇಬೇಡಿ, ಎಲ್ಲದು ಏನೇನೇ ಆಗಿಬಿಡ್ಬೋದು ಅಷ್ಟೇ. ತದೇವಂ ಲೋಪಾದಾನ ಉಪೇದ ಉಪಾದೇಯ ಭಾವೇನ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಭವತಿ ಇತಿ ಸ್ಥಿತಂ. ಆದ್ದರಿಂದ ಉಪಾದೇಯ ಉಪಾದಾನ ಉಪಾದೇಯ ಭಾವೇನ, ಬ್ರಹ್ಮ ಉಪಾದಾನ ಜಗತ್ ಉಪಾದೇಯ ಅನ್ನೋ ಕಾರಣ ಇಟ್ಕೊಂಡು ಇಷ್ಟೊತ್ತು ಮಾತಾಡಿದ್ದೀಯಲ್ಲ, ಅದರಿಂದ ಸರ್ವ ವಿಜ್ಞಾನ ಬರುತ್ತೆ ಅಂತ ಹೇಳಿದ್ದೀಯಲ್ಲ, ಅದು ಸರ್ವಾತ್ಮನ ತಪ್ಪು ಅಂತ ಹೇಳಿದ್ರು. ಅದೇನು ಹೇಳಿದ್ರು ಅವರು ಉದ್ಧಾರಕರು, ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತಲ್ಲ ತಿಳ್ಕೊಂಡಿಯಾ ಅಂತ ಕೇಳಿದರು. ಹೇಗೆ ಅಂತ ಕೇಳಿದ. ಒಂದು ಮಣ್ಣನ್ನು ನೋಡಿದರೆ ಮಣ್ಣಿನ ಪದಾರ್ಥ ಗೊತ್ತಾಗುತ್ತಲ್ಲ, ನಖನಿಕೃತ ನೋಡಿದರೆ ಈ ಉಕ್ಕಿನ ಪದಾರ್ಥ ಗೊತ್ತಾಗುತ್ತಲ್ಲ ಅಂತ ಹೇಳಿದರು. ಗೊತ್ತಾಯ್ತಾ ಅಲ್ಲೇನು ಪ್ರಶ್ನೆ ಬಂತಾಗ ನೋಡಿದ್ರ ನೋಡಿದ್ರೆ ಮಣ್ಣಿನ ವಿಕಾರವೇ ಗಡಿಗೆ, ಸೊ ಬ್ರಹ್ಮನ ವಿಕಾರವೇ ಜಗತ್ತು ಅಂತ ಅರ್ಥ ಮಾಡಿದ್ವಿ. ಆರ್ತ ಹೇಳೋದು ಕೊಟ್ಟಿಲ್ಲ ಅವರು, ಕಾರ್ಯಕಾರಣ ಭಾವ ಹೇಳ್ತಿದ್ದಾರೆ ಅಷ್ಟೇ. ಅಲ್ಲಿ ಏನು ವಿವಕ್ಷಿತ ಇಲ್ಲಿ, ಕಾರಣ ಕಾರ್ಯ ಭಾವ. ಕಾರಣ ಅಂದ್ರೇನು ಮಾಡೋ ಯಾರು ಹೇಳಿದ್ರು, ಇವ್ರು ಯಾರು ಅಂತ ಹೇಳಿದ್ರು ತಕ್ಷಣ ಹೇಳಿದ. ಅವ್ರು ಗೊತ್ತಿತ್ತಲ್ಲಿ ಮನೆ ಗೊತ್ತಿ, ಅವ್ರ ಮಗನೇ ಇವರು ಅಂತ. ಆ ಗೊತ್ತಾಯ್ತು ಅಂತ, ಗೊತ್ತಾಯ್ತಿಲ್ಲ ಅಂದ್ರೆ ಏನು ಮಂತಿ, ತಂದೆಯ ಜ್ಞಾನದಿಂದ ಮಗನ ಜ್ಞಾನ ಅರ್ಥ ಆಯ್ತು. ಎಷ್ಟೊಂದು ಪರಿಚಯ ಮಾಡೋದು ಹಾಕ್ತಾನೆ, ಅವರಿದ್ರಲ್ಲ ಹೇಳ್ಬಿಟ್ಟು ಇದ್ದರೆ ಈಗಿಲ್ಲ, ಅವರಿಲ್ಲ ಕರೆಕ್ಟು, ಅವ್ರಿಗೆ ಸಂಬಂಧಪಟ್ಟವ್ರು ಇವರು, ಅವಾಗ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ಕಾರಣ ಕಾರ್ಯಭಾವ ಜ್ಞಾನ ಅವರೇ ಟ್ರಾನ್ಸ್ಫಾರ್ಮ್ ಬಂದ ಹೇಳ್ತಾರೆ. ಯಾರು ಕೂಡ ಟ್ರಾನ್ಸ್ಫರ್ ಅಲ್ಲ, ಟ್ರಾನ್ಸ್ಫಾರ್ಮ್ ಆಗಿ ಬರೋ ಸಂಭವನೂ ಇಲ್ಲ, ಬಂದು ವಿಕಾರ ಆಗುತ್ತೆ. ವಿಕಾರ ಬ್ರಹ್ಮ ನಿರ್ವಿಕಾರ ಅಂತ ಕರೆದು ವಿಕಾರ ಅಂತ ಕರೆ ಏನರ್ಥ? ಆ ಮಣ್ಣಿನ ದೃಷ್ಟಾಂತ ವಿಕಾರ ಆಗ್ತಕ್ಕಂಥ ವಸ್ತುವಿನ ದೃಷ್ಟಾಂತ. ಯಾತಕ್ಕೆ ಕೊಟ್ಟರು ಅಂದರೆ ನಹಿ ದೃಷ್ಟಾಂತೇ ಸರ್ವಸಾಮ್ಯ. ಆ ದೃಷ್ಟಾಂತದಿಂದ ಒಂದು ವಿಷಯ ತಿಳ್ಕೋಬೇಕು ಅಂದರೆ ಕಾರಣ ಕಾರ್ಯ ಕಾರಣ ಕಾರ್ಯಗಳಿಗೆ ಸಂಬಂಧ ಇರುತ್ತೆ, ಕಾರಣ ಜ್ಞಾನದ ಕಾರ್ಯಭಾವ ಕಾರ್ಯಜ್ಞಾನ ಬರುತ್ತೆ ಅಷ್ಟೇ ತಾತ್ಪರ್ಯ ಹೊರತು ಎಲ್ಲ ತಾತ್ಪರ್ಯ ಎಲ್ಲ ಚಿಂತನೆ ಮಾಡೋಕ್ಕೆ ಹೋಗಬಾರ್ದು. ಸ್ವಭತೆ ನೆಕ್ಸ್ಟ್ ಈಗ ಸ್ವಭತೆ ಪ್ರಾಧಾನ್ಯಾದಿತ್ರಯಂ ಏಕ ವಿಜ್ಞಾನೇನ ಸರ್ವ ವಿಜ್ಞಾನೇ ಹೇತುತ್ವೇನ ಉಕ್ತಂ ತದಸತ್. ಈ ನಾವೇನು ಹೇಳಿದ್ವಿ, ನೀವು ಯಾಕೆ ಹೇಳಿದ್ರೆ ನಮ್ಮನ್ನು ಕೇಳ್ತಾನೆ ದೃಷ್ಟಾಂತ. ಮೂರು ಕಾರಣ ಕೊಟ್ಟಿವಿ, ಪ್ರಧಾನ ಪ್ರಧಾನ ಅಂತ ಹೇಳೋ ಕಾರಣ, ಕಿಂಚಿತ್ ಸಾದೃಶ್ಯ ಅನ್ನೋ ಕಾರಣ, ಮತ್ತಿನ್ನೊಂದು ಕಾರಣ ಏನು, ಮೂರನೇದು ಯಾವುದು, ಕಾರ್ಯಕಾರಣ ಭಾವ. ಅಷ್ಟೇ, ಮೂರು ರೀತಿಯಿಂದ ಗೊತ್ತುತ್ತೆ ಅಂತ ಹೇಳಿದರು. ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಿಮ್ಮಲ್ಲಿ ಯಾಕೆ ಕೊಡುತ್ತೇನೆ ಜೋರು ಮಾಡ್ತಾರೆ ನಮ್ಮ, ಅದಕ್ಕೆ ಹೇಳ್ತಾರೆ ತದಸತ್. ಪ್ರಧಾನಭೂತಶ್ಚ ರಾಜ್ಞೋ ವಿಜ್ಞಾನೇ ಅಪಿ ಭೃತ್ಯಾನಾಂ ಅವಿಜ್ಞಾತತ್ವಾತ್ ಗೋರ್ವಿಜ್ಞಾನೇಪಿ ಗವಯಸ್ಯ ಅಜ್ಞಾತತ್ವಾತ್ ಕುಲಾಲಸ್ಯ ಜ್ಞಾನೇಪಿ ಘಟಾಸ್ಯ ಘಟಸ್ಯ ಅಜ್ಞಾತತ್ವಾದಿತ್ಯತಃ ಪ್ರಾಧಾನ್ಯಶ್ಚ ತಾವತ್ ಹೇತುತ್ತವ ಉಪಪಾದಯತಿ. ಏನು ಪ್ರಶ್ನೆ ಮಾಡ್ತಾನೆ, ನೀವು ಮೂರು ಕಾರಣ ಕೊಟ್ಟರಲ್ಲ, ಮೂರು ಒಪ್ಪೋದಿಲ್ಲ ನಾನೀಗ, ಪ್ರಧಾನ ತಿಳ್ಕೊಂಡ್ರೆ ಭೃತ್ಯ ಅಪ್ರಧಾನ ತಿಳ್ಕೊಂಡಾಗತ್ತೆ ಅಂತ ಹೇಳಿದ್ರಲ್ಲ, ಎಲ್ಲಾಗುತ್ತೆ? ರಾಜ್ಞೋ ವಿಜ್ಞಾನೇಪಿ ಭೃತ್ಯಾನಾಮ ಅವಿಜ್ಞಾತತ್ವಾತ್. ರಾಜ ಇವನು ಅಂತೂ ಗೊತ್ತಾದರೂ ಕೂಡ ಅವನು ಭೃತ್ಯರ ಬಗ್ಗೆ ಗೊತ್ತಾಗಬೇಕು ಅಂತ ನಿಯಮ ಇಲ್ವಲ್ಲ. ಅದೇ ರೀತಿ ಸಾದೃಶ್ಯ ಎರಡು, ಗೋರ್ ವಿಜ್ಞಾನೇಪಿ ಗವಯಸ್ಯ ಅಜ್ಞಾತತ್ವ. ಗೋವಿನ ವಿಷಯ ಗೊತ್ತಾದರೂ ಕೂಡ ಗೋ ಸದೃಶ್ಯವಾದ ಗವೆ ನಮಗೆ ಗೊತ್ತಾಗಿಲ್ವಲ್ಲ, ಸೊ ಸಾದೃಶ್ಯದಲ್ಲೂ ಗೊತ್ತಾಗಲಿಲ್ಲ. ಕುಲಾಲಸ್ಯ ಜ್ಞಾನೇಪಿ ಘಟಾಶಸ್ಯ ಘಟಾಸ್ಯ ಅಜ್ಞಾತತ್ವಾತ್. ಕುಲಾಲ ಕುಂಬಾರನ ವಿಷಯ ಗೊತ್ತಾದರೂ ಕೂಡ ಘಟಜ್ಞಾನ ಬರೋದಿಲ್ವಲ್ಲ ಅಂತ ಮೂರಕ್ಕೂ ಪ್ರಶ್ನೆ ಉತ್ತರ ಮಾಡಿದವು. ನಾವೇನು ಹೇಳಿದ್ವಿ, ಒಂದು ಪ್ರಾಧಾನ್ಯ, ಎರಡನೇದು ಕಿಂಚಿತ್ ಸಾದೃಶ್ಯ, ಮೂರನೇದು ನಿಮಿತ್ತ ಕಾರಣ ಅಂತ ಮೂರು ಹೇಳಿದ್ವಿ. ಮೂರು ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಒಪ್ಪು ತೋರಿಸ್ತೀವಿ ನೋಡು ಅಂತ ಹೇಳ್ತಾರೆ. ಪ್ರಾಧಾನ್ಯಶ್ಚ ತಾವತ್ ಹೇತುತ್ತಮ್ ಉಪಪಾದಯತಿ, ಒನ್ ಬೈ ಒನ್ ಹೇಳ್ತಾರೆ. ಇದರಿಂದ ಮಣ್ಣು ಮತ್ತು ಗಡಿಗೆಯ ದೃಷ್ಟಾಂತದಿಂದ ಏನು ಗೊತ್ತಾಯಿತು ಅಂದರೆ ಬ್ರಹ್ಮ ಪ್ರಧಾನ, ಉಳಿದವುಗಳು ಅಪ್ರಧಾನ ಅಂತ ಗೊತ್ತಾಯಿತು. ಹೇಗೆ ಅಂದರೆ ಪ್ರಧಾನ ಜ್ಞಾನಾತ್ ಅಪ್ರಧಾನಸ್ಯ ಜ್ಞಾತವತ್ ವ್ಯಪದೇಶೋ ಅಸ್ತೇವಾ. ಪ್ರಧಾನವನ್ನು ತಿಳ್ಕೊಂಡಾಗ ಅಪ್ರಧಾನ ವಸ್ತುವು ತಿಳಿದಂತೆ ಆಗುತ್ತೆ ಅಂತ ಲೋಕದಲ್ಲಿ ವ್ಯಪದೇಶ ಅಂದರೆ ಏನು, ವ್ಯವಹಾರ ಇದೆ, ಲೋಕದಲ್ಲಿ ವ್ಯವಹಾರ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಪ್ರಧಾನ ಜ್ಞಾನೇನ ಯತ್ ಪ್ರಯೋಜನಂ ತತ್ ಪ್ರಧಾನ ಜ್ಞಾನಾದೇವ ಸಂಪದ್ಯತೆ ಇತ್ಯಭಿಪ್ರೇತ್ಯ ಪ್ರಧಾನ ಜ್ಞಾನಾತ್ ಅಪ್ರಧಾನಂ ಜ್ಞಾತಮಿವ ವ್ಯವಹಾರೋ ಅಸ್ತೇವ. ಪ್ರಧಾನ ಜ್ಞಾನದಿಂದ ಅಪ್ರಧಾನದಿಂದ ಏನು ಕೆಲಸ ಆಗಬೇಕೋ ಕೆಲಸ ಆಗೋದರಿಂದ ಅದನ್ನು ಜ್ಞಾತ ಅಂತ ವ್ಯವಹಾರ ಇದೆ, ಏತದುಕ್ತಂ ಭವತಿ. ಟೀಕಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಅಭಿಪ್ರಾಯ ಇಷ್ಟು. ಗುರುಭಾವಂ ವ್ಯಂಜಯಂತಿ, ಇದು ಗುರುಭಾವ. ಇದು ಏನು ಗುರುಭಾವ, ಫಲಾಪೇಕ್ಷೆಯ ಏತದುಕ್ತಂ ಅಥೋ ನಾ ಉಕ್ತ ಅನುಪತ್ತಿ ರೀತಿ. ಅಂದರೆ ಯಾವ ಫಲ ಅಪ್ರಧಾನದಿಂದ ಆಗುತ್ತೋ ಆ ಫಲ ಪ್ರಧಾನ ಇನ್ನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಸರಿ ಕೈಲಿ ನಮ್ಮ ಮಾತಿದೆ, ಬೆಣ್ಣೆ ಕೈಲಿ ಹಿಡ್ಕೊಂಡು ತುಪ್ಪು ಕೂರಲ್ಲ ಹುಡುಕಿದೆ ಅಂತ ಹೇಳ್ತಾರೆ. ಬೆಣ್ಣೆಯಿಂದ ಏನು ಬರುತ್ತೆ ಈಗ ಪ್ರಧಾನವಾದ್ದು, ಅದರಿಂದ ಯೋಚನೆ ಮಾಡೋ ಹಾಗೆ ಇಲ್ಲ. ಸೊ ಬ್ರಹ್ಮಜ್ಞಾನ ಬಂದಮೇಲೆ ಜಗತ್ತನ್ನು ತಿಳ್ಕೊಂಡು ಏನು ಜ್ಞಾನ ಬರುತ್ತೋ ಅದಿಷ್ಟು ಜ್ಞಾನ ಎಲ್ಲಾಗತ್ತೆ, ಬ್ರಹ್ಮಜ್ಞಾನದಿಂದ ಆಗೋಗ್ಬಿಡುತ್ತೆ. ಗೊತ್ತಾಯ್ತಾ, ಅದು ಎಷ್ಟು ಸುಲಭ, ಈಗ ಯಾವುದೋ ಪಾಸ್ ರಿಸರ್ವೇಷನ್ ಮಾಡಿಸಿದ್ದ ಅಂದ್ ಹೌದಾ, ಯಾವ ಕೆಲಸ ಅವರೇ ಎದುರಿ ಬಂದರು ತಕ್ಷಣ, ನೋಡಿ ಅವೆಲ್ಲ ರಿಸರ್ವೇಷನ್ ಮಾಡಿಸಿ ಹೋಗಿತ್ತೂ ಬಂದ್ಬಿಡ್ತೇನೆ ಅಂತ ಹೋಗ್ತಾನ, ಏನು ಮಾಡ್ತಾನಾಗ, ಅದನ್ನು ಕ್ಯಾನ್ಸಲ್ ಮಾಡಿಸೋದು, ದುಡ್ಡು ಅವ್ಕೊಂಡು ಹಾಳಾಗಿ ಬಂದುಬಿಟ್ಟು ಬಿಡೋದು, ಹೋದ್ರೆ ಮತ್ತೆ ವಾಸ ಬಿಟ್ಟು ದುಡ್ಡು ಬೇರೆ ಉಳಿತಲ್ಲ ಬರೇ ಪಕ್ಷ. ಮುಖ್ಯ ಉದ್ದೇಶ ಏನು, ಪ್ರಯಾಣ ಉದ್ದೇಶ ಅವನಿಗಿಲ್ಲ, ಉದ್ದೇಶ ಇರೋದು ಅವನಿಗೀಗ ವ್ಯಕ್ತಿನ ಕಂಡು ಮಾತಾಡಬೇಕಾಗಿತ್ತು, ಆ ವಿಷಯ ಬಗ್ಗೆ ಏನೋ ವಿಚಾರ ಇತ್ತು, ಅವನೇ ಎದುರಿ ಬಂದುಬಿಟ್ಟ. ಸೊ ನಮಗೆ ಏನೋ ಒಂದು ವಿಷಯ ಬೇಕಾಗಿತ್ತು, ಜಗತ್ತಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ವಿ, ಬ್ರಹ್ಮ ಸಿಕ್ಕಿಬಿಟ್ಟ, ಏನಾಯ್ತು ಅಲ್ಲಿಗೆ? ಮುಗಿದೋಯ್ತು ಅಲ್ಲಿ ಕತೆ. ಆ ಉದ್ದೇಶ ಅವ್ರಿಗೆ ಉದ್ದೇಶ ಇಲ್ವೇ ಇಲ್ಲ. ಅದಕ್ಕೆ ಪ್ರಧಾನದಿಂದ ಏನು ಫಲ ಆಗಬೇಕೋ, ಅಪ್ರಧಾನ ಏನು ಫಲ ಆಗಬೇಕೋ, ಪ್ರಧಾನ ಬಂದಾಗ ಏನಾಗುತ್ತದೋ ಫಲ ಆಗಿಬಿಡುತ್ತೆ. ಫಲಾಪೇಕ್ಷೆಯ ಏತದುಕ್ತಂ ಮತೋ ನಾ ಉಕ್ತವನುಪತ್ತಿ ರೀತಿ ಏವಂ ತರ್ಹಿ ಉಪಚಾರ ಪ್ರಸಜ್ಜೇತ ವಿಜ್ಞಾನ ಶಬ್ದಸ್ಯ ವಿಜ್ಞಾತೇ ಸತಿ ಯತ್ಫಲಂ ತದರ್ಥತ್ವ ಅಂಗೀಕಾರಾದಿತಿ ಚೇತ್ ಸತ್ಯಂ. ಹಾಗಿದ್ರೆ ನೀವು ಮುಖ್ಯಾರ್ಥದಲ್ಲಿ ಹೇಳೋಕ್ಕಾಗಲಿಲ್ಲ, ಉಪಚಾರಾರ್ಥವನ್ನು ಹೇಳಿದ್ವಿ. ಉಪಚಾರಾರ್ಥ ಅಂದ್ರೇನು? ಗೌಣಾರ್ಥ ಹೇಳಿದ್ದೀರಿ, ಈಗ ಸೆಕೆಂಡರಿ ಮೀನಿಂಗ್ ಹೇಳಿದ್ದೀರಿ. ಅಲ್ಲಿ ಏನು ಹೇಳಿದ್ದೆ ಪ್ರೈಮರಿ ಮೀನಿಂಗ್ ಹೇಳ್ತಾರೆ ಅಂತ ಕೇಳಿದರೆ ಹಾಗಲ್ಲ. ಸತ್ಯಂ ಮುಖ್ಯಾರ್ಥಾನೌಪತ್ಯ ಉಪಚಾರ ಅಂಗೀಕಾರಸ್ಯ ನ್ಯಾಯತ್ವ ಇಂಪಾರ್ಟೆಂಟ್. ಮುಖ್ಯಾರ್ಥವನ್ನು ಇಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಯಾವ ಅರ್ಥ ಮಾಡಬೇಕಲ್ಲಿ? ಅಮುಖ್ಯಾರ್ಥವನ್ನೇ ಮಾಡಬೇಕು, ಬೇರೆ ಅರ್ಥ ಮಾಡೋಕ್ಕೆ ಹೋಗಬಾರ್ದು. ಊಟಕ್ಕೆ ಕೂತ ನಿಮ್ಮನೆ ಅಂತ ತಿಳ್ಕೊಂಬಿಡಿ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ? ನಿಮ್ಮನೆ ತಿಳ್ಕೊಂಬಿಡಿ ಅನ್ನೋ ಮಾತನ್ನು ನಿಮ್ಮ ಮನೆಯಲ್ಲ ಅಂತ ಗ್ಯಾರಂಟಿ, ಗೊತ್ತಾಯ್ತಾ? ಸಂಕೋಚ ಪಡಬೇಡಿದ್ರೆ ಅಷ್ಟೇ ತಾತ್ಪರ್ಯ, ಅದು ಅಮುಖ್ಯ ಅರ್ಥ. ಸಂಕೋಚ ಬೇಡ, ಅಮುಖ್ಯ ಅರ್ಥ. ಮುಖ್ಯ ಅರ್ಥ ಕೊಡೋದಿಲ್ಲ, ಮುಖ್ಯಾರ್ಥ ನಿಮ್ಮನೆ ತಿಳ್ಕೊಬಿಡಿ. ಹಾಗೆ ತಿಳ್ಕೊಳ್ಳೋದೇನು ಮತ್ತೆ ಆಗಿದ್ಮೇಲೆ ತಿಳ್ಕೊಂಡ್ಬಿಡಿ ಅನ್ನೋ ಮಾತಿನಲ್ಲೇ ಏನಾಯ್ತಾರೆ? ಜ್ಞಾತಮಿವ ಹೋವತಿ ಅಂತ ಹೇಳಿದ್ದಾರೆ. ಪ್ರಧಾನ ಜ್ಞಾತಮಿವ ಹೋವತಿ, ತಿಳಿದಂತೆ ಆಗುತ್ತೆ ಅಂತ ಹೇಳಿದ್ಮೇಲೆ ಔಪಚಾರಿಕ ಅರ್ಥನೇ ಬೇಕು. ಆ ನಿಯಮ ಮುಖ್ಯಾರ್ಥ ಉಪತ್ತಿ ಆದಾಗ ಮಾತ್ರ ಮುಖ್ಯಾರ್ಥ ಮಾಡಬಾರದು, ಮುಖ್ಯಾರ್ಥ ಬಾಧಕ ಬಂದಾಗ ಮಾಡಬೇಕು. ಅನುಪತ್ತಿ ಅಂದರೆ ಅದೇ ಬಾಧಕ ಬಂದಾಗಲೇ ಅನುಪತ್ತಿ ಅಂತ ಕರೆಯೋದು. ಅತ ಏವ ಪ್ರಕಾರಾಂತರಸ್ಯ ಅಸಂಭವ ಪ್ರಾಗೇವ ಉಪಾದಿತ. ಅದಕ್ಕೇನೆ ಬೇರೊಂದು ಪ್ರಕಾರ ಇಲ್ಲ ಅಂತ ಹೇಳಿದ್ದೇವೆ ನಾವು. ತರ್ಹಿ ಉಪಚಾರ ಪ್ರಯೋಗಿ ಪ್ರಯೋಜನ ವಕ್ತವ್ಯಂ ಇತ್ಯತಃ ಪ್ರಧಾನ ಜ್ಞಾನಾತ್ ಅಪ್ರಧಾನ ಜ್ಞಾತವದ್ ಭವತಿ ಇತಿ ವಕ್ತವ್ಯೇ ವ್ಯಪದೇಶೋ ಅಸ್ತೇವ ಇತ್ಯುಕ್ತ. ನಾವೇನು ಮಾಡಿದ್ವಿ ಈಗ? ಹಾಗೆ ಅದನ್ನೇ ಹೇಳ್ಬೇಕು, ಹಾಗೆ ಹೇಳಬೇಕಾಗಿತ್ತಲ್ಲ ಅಂತ ಕೇಳಿದರೆ ಹಾಗೆ ಹೇಳಲಿಲ್ಲ. ಯಾಕೆ ಅಂದರೆ ಎಷ್ಟೋ ವಿಷಯನ ನಾವು ಶಾರ್ಟ್ ಆಗಿ, ಅವನು ಸಿಂಹ ತುಂಬ ವಿಷಯ ಅರ್ಥ ಆಗಿಬಿಡುತ್ತೆ. ಬರೀ ಅವನು ಭಾರಿ ಸ್ಟ್ರಿಕ್ಟು, ಹಾಗೆ ನೂರಾರು ಪದ ಉಪಯೋಗಿಸೋದಕ್ಕಿಂತ ಸಿಂಹ ಅನ್ನೋ ಪದ ಅಷ್ಟೇ. ಅವ್ರ ಬೆಂಕಿ ಅವ್ರ ಹತ್ರ ಹಾಕೋದ್ರಿ ಅಂತ ಕೇಳ್ತಾರೆ. ಆ ಬೆಂಕಿ ಅನ್ನೋ ಮಾತಿನಲ್ಲಿ ಅವನೆಲ್ಲ ಸ್ವಭಾವ ಹೇಳಿದಾಗಬೇಕು. ಸೊ ಅನೇಕ ಪದಗಳು ಹೇಳೋದನ್ನು ಒಂದೇ ಪದದಲ್ಲಿ ಹೇಳೋದೇ ಪ್ರಯೋಜನ, ಗೊತ್ತಾಯ್ತಾ? ಪ್ರಯೋಜನ ಸರ್ಕಲ್ನಲ್ಲೇ ಮನೆ ಅಂತ ಹೇಳ್ಬಿಟ್ಟ, ಏನು ಪ್ರಯೋಜನ ಅದಕ್ಕೆ? ಈಗ ಹೇಳೋನಿಗೆ ಗೊತ್ತು, ಕೇಳು ಸರ್ಕಲಲ್ಲಿ ಮನೆ ಇದ್ರೆ ಗತಿ ಏನಾಗ್ತೈತಿ ಒಂದು, ಗೊತ್ತಾಯ್ತಾ? ದಿವಸ ಎಲ್ಲ ಪುಡಿಪಿಸಾಗ್ತಿತ್ತು. ಸರ್ಕಲ್ ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅಂತ ಅರ್ಥ. ಯಾಕೆ ಆ ಮಾತು ಹೇಳಿದ್ರೆ ದೂರ ಹುಡ್ಕೊಂಡು ಹೋಗಬೇಡಿ, ಅಲ್ಲೇ ಇದೆ ಅಂತ ಅರ್ಥ. ಸರ್ಕಲ್ ಹತ್ತು ಕೆಲವರು ಇಲ್ಲೇ ಇಲ್ಲೇ ಕರ್ಕೊಂಡು ಹೋಗ್ತಾರೆ ಅಂತ 10 ಕಿಲೋಮೀಟರ್ ಆದರೂ ಕೂಡ ಇಲ್ಲೇ 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 ಆ ಥರ ಡೌಟ್ ಬರುತ್ತೆ ಇವರಿಗೆ. ಸಾವಿ ಇವ್ರು ಸಾವಸನೇ ಬೇಡ ಅಂತ, ಇಲ್ಲ ಇಲ್ಲ ಸರ್ಕಲ್ನಲ್ಲೇ ಇದೆ ಅಂತ ಹೇಳಿದ್ರು. ಅವಾಗ ಏನಾಯ್ತು ಅವನಿಗೆ? ವೆರಿ ಕ್ಲೋಸ್ ಅಂತಾಯ್ತು, ಹುಡುಕಕ್ಕೆ ಸುಲಭ ಅಂತಾಯ್ತು. ಅಷ್ಟೆಲ್ಲ ಯಾವಾಗ ಅರ್ಥ ಬರುತ್ತೆ? ಸರ್ಕಲ್ನಲ್ಲಿದೆ ಅಂತ ಹೇಳಿದಾಗ ಅರ್ಥ ಬಂತು. ಬರೀ ಸರ್ಕಲ್ ಹತ್ರ ಅಂತ ಹೇಳಿದಾಗ ಎಷ್ಟು ಹತ್ರ ಅಂತ ಪ್ರಶ್ನೆ ಪ್ರಶ್ನೆ ಕೇಳಬೇಕಾಗ್ತಿತ್ತು. ಇದು ಆ ಪ್ರಶ್ನೆ ಬರಲಿಲ್ಲ. ಅದು ಗಂಗಾ ಇದರಲ್ಲಿ ಗಂಗೆಯೊಳಗೆ ಮನೆ ರೀ, ಪ್ರವಾಹದೊಳಗೆ ಮನೆ, ವೆರಿ ಕ್ಲೋಸ್ ಅಂತ. ಇದು ಕಾಲಿಟ್ಟರೆ ನದಿಯೊಳಗೆ ಎತ್ತೋ ಕಡೆ ನಿಮ್ಗೆ ಹೋದ್ರೆ ನಾವು ಹರಿದ್ವಾರದಲ್ಲಿ ಆ ಛತ್ರಗಳು ಇರುತ್ತಾರೆ, ಛತ್ರೊಳಗೆ ನೀರು ಕ್ಲೋಸ್ ಅಲ್ಲಿ ಅಲ್ಲೇ ಸ್ನಾನ ಮಾಡಿಬಿಡ್ಬೋದು. ಬೆಟ್ಲ ಮಾಡಿರ್ತಾರೆ ಪೂರ್ತಿ. ಹಾಗೇನೆ ನಾವು ಹೇಳಿದ್ವಿ ಗಂಗಾಯಾಮ್ ಘೋಷಾಮ ಮಾತು ಅಲ್ಲಿ ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದನ್ನ ಇಲ್ಲಿ ಹತ್ರ ಅದು ಕಿಲೋಮೀಟರ್ ಹತ್ರ ಅಂತ ಅರ್ಥ. ನಮ್ಮ ಕಡೆ ಹತ್ರ ಅದೇನರ್ಥ? ಕಿಲೋಮೀಟರ್ ಹತ್ರ ಇರುತ್ತೆ, ಅಲ್ಲಿ ಅಷ್ಟು ನೋಡಿದರೆ ಹಬ್ಬ ಅಷ್ಟು ಹತ್ರ ಇರುತ್ತೆ ಅಂತ ಅನಿಸ್ಬಿಡ. ವ್ಯಪದೇಶಂ ದರ್ಶ ತಮೇವ ವ್ಯಪದೇಶಂ ದರ್ಶಯತಿ ಅತ್ರ ನಿರೂಢತ್ವಾದಸ್ಯ. ಸೊ ಯಾವಾಗಲೂ ಕೂಡ ಔಪಚಾರಿಕ ಪ್ರಯೋಗ ಎರಡು ತಿಳ್ಕೊಂಡಿರ್ಬೇಕು. ಫಸ್ಟ್ ಅಮುಖ್ಯಾರ್ಥ ಯಾವಾಗ ಮಾಡಬೇಕು ಅಂದರೆ ಮುಖ್ಯಾರ್ಥಕ್ಕೆ ಬಾಧ ಬಂದಾಗ ಮಾತ್ರ ಒಂದು. ಮತ್ತು ಅಮುಖ್ಯಾರ್ಥ ಯಾತಕ್ಕೆ ಮಾಡುತ್ತೆ? ಅಮುಖ್ಯಾರ್ಥನೇ ಹೇಳ್ಬೋದಾಗಿತ್ತಲ್ಲ ಅವರೇ ಅಂತ ಕೇಳಿದರೆ ಇಲ್ಲ, ಆ ರೀತಿ ಹೇಳಿದ ಪ್ರಯೋಜನ ಒಂದು ಬರೋದು. ಪ್ರಯೋಜನಕ್ಕೋಸ್ಕರ ಮಾತು ಹೇಳಿದ್ದ ಎರಡು ಇರಬೇಕೀಗ. ಮುಖ್ಯಾರ್ಥ ಯೋಗೆ ಮುಖ್ಯಾರ್ಥ ಬಾಧೆ ತದ್ಯೋಗೆ ರೂಢಿತು ಅಥ ಪ್ರಯೋಜನ ಲಕ್ಷಣ. ಮುಖ್ಯಾರ್ಥ ಕೂಡೋದಿಲ್ಲ, ಆದರೆ ಅಮುಖ್ಯಾರ್ಥ ಕೂಡುತ್ತೆ. ಮತ್ತು ಮುಖ್ಯಾರ್ಥವನ್ನು ನಾವು ಕೂಡಿಸ್ದೆ ಅಮುಖ್ಯಾರ್ಥ ಕೂಡಿಸಿದಾಗ ಹೊಸ ಪ್ರಯೋಜನವನ್ನು ಸಿಗುತ್ತೆ ನಮಗೆ. ಅಂಥದ್ರಲ್ಲಿ ಮಾತ್ರ ನಾವು ಔಪಚಾರಿಕ ಅರ್ಥ ಮಾಡಬೇಕೇ ಹೊರತು ಬೇರೆ ಹೊತ್ತಿನಲ್ಲಿ ಮಾಡಕೂಡುದು. ಅತ್ರ ಆಹ್ವಾನ ನಾಶನ ಪ್ರಕರ ಗ್ರಹಣಂ ಶ್ರುತೌ ಶ್ರುತಮತ ಶ್ರುತಂ ಮತ ವಿಜ್ಞಾನ ಜ್ಞಾನ ಶಬ್ದಾನ ಉಪಲಕ್ಷಕರ್ತವಿದೆ ಸೂಚಯಿತಂ ಕೃತಂ. ಈಗ ಇನ್ನೊಂದು ಕೇಸ್ ಕೊಡ್ತಾರೆ. ತಮೇವ ಉಪದೇಶಂ ದರ್ಶಯತಿ, ಇನ್ನೊಂದು ಉಪದೇಶವನ್ನು ತಿಳಿಸಿದ್ರು. ಯಥಾ ಪ್ರಧಾನ ಪುರುಷಾಣ ಜ್ಞಾನ ಆಹ್ವಾನ ನಾಶನೈ ಗ್ರಾಮೋ ಜ್ಞಾತ ಆಹೂತ ನಾಶಿತ ಇತಿ ವ್ಯಪದೇಶ. ಒಂದು ದೃಷ್ಟಾಂತ. ಯಥಾ ಪ್ರಧಾನ ಪುರುಷಾಣ ಜ್ಞಾನ, ಅವ್ರು ಗೊತ್ತಾ ನಿಮಗೆ ಅಂದರು ಯಾರು ಅಂತ? ಅವರಿದ್ದಾರಲ್ಲ, ಅವು ಹೌದು ಹಾಗಿದ್ದರೆ ಗೊತ್ತು ಅಂದರು. ಪ್ರಧಾನ ಪುರುಷ ಗೊತ್ತಾದ್ರೆ ಏನಾಯ್ತು ಅಲ್ಲಿಗೀಗ? ಎಲ್ಲರೂ ಗೊತ್ತಾದಾಗಾಯ್ತು. ಆಮೇಲೆ ಕರಿಬೇಕಾಗಿತ್ತು ದೂರವ್ರನ್ನ, ಎಲ್ಲರೂ ಕರೀಲಿಲ್ಲ, ಪ್ರಧಾನ ವ್ಯಕ್ತಿನ ಕರೆದ್ರು ಮುದುವೆತಲ್ಲಿ. ಅವರು ನಮ್ಮೂರಿಂದ ರೆಪ್ರೆಸೆಂಟೇಷನ್ ಬಂದಿದೆ ಸಾಕು, ಅವರು ಮುಖ್ಯವಾದ ವ್ಯವಸ್ಥೆ ಹೋಗಿಬಿಟ್ಟಿದ್ದಾರೆ ಅಷ್ಟೇ. ಯಾವುದು ಆಹ್ವಾನ ನಾಶನ, ಯುದ್ಧ ಮಾಡ್ತಿದ್ದ ರಾಜ ಸತ್ತ, ಯುದ್ಧ ಮುಗಿದೋಯ್ತಲ್ಲಿ, ಇನ್ನೂ ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಬುದ್ಧ ಬರ್ತದೆ ಪರ್ಪಸ್ ಏನಿತ್ತ ಅವನಿಗೆ, ಅವನೇ ಹೋದ್ಮೇಲೆ ರಾಜ ಅರ್ಥ ಇಲ್ಲ. ಅದಕ್ಕೆ ನಾಶನ, ಜ್ಞಾನ ಆಹ್ವಾನ ನಾಶನೈಹಿ ಗ್ರಾಮೋ ಜ್ಞಾತ, ಜ್ಞಾನದಿಂದ ಜ್ಞಾತ, ಆಹ್ವಾನದಿಂದ ಆಹೂತ, ನಾಶ ಮಾಡಿದಾಗ ನಾಶಿತ ರೆಸ್ಪೆಕ್ಟಿವ್ಲಿ. ಜ್ಞಾನ ಆಹ್ವಾನ ನಾಶನೈಹಿ ನಾತಃ ಆಹೂತಃ ನಾಸ್ತಿತಃ ಇತಿ ವ್ಯಪದೇಶ. ಆ ಊರು ಹಾಳಾಗೋಯ್ತು, ಹೋಯ್ತು ಆ ಊರು ಅಂದ್ಬಿಟ್ರು. ಯಾಕೆ ವ್ಯಕ್ತಿ ಪ್ರಧಾನ ವ್ಯಕ್ತಿ ಹೋಗಿಬಿಟ್ಟ. ಆ ಊರಿಗೆ ಏನ್ರಿ ಇವತ್ತು ಎಷ್ಟೋ ಕಡೆ ಬಾಗಿಲು ಕೊಟ್ಟಿರ್ತ ಊರಿಗೆ ಹೋಗಿಬಿಟ್ರೆ ಹೇಳಿದ 60 ಓಣಿ 70 ಓಣಿ ಇವತ್ತು ಓಣಿ ಏನಿಲ್ಲೇ ಇಲ್ಲ. ಯಾತಕ್ಕೆ ಹೋಗ 60 ಜನ 70 ಜನ ಸುಧಾ ವಿದ್ವಾಂಸರು ಇದ್ದಾರೆ, ಒಬ್ಬೊಬ್ಬನು ಸಿಗೋದಿಲ್ಲ ಅಂತ ಕೇಳಿದ್ರೆ ಊರು ಹೋಯ್ತು ಅಂದ್ಬಿಡ್ತಾರೆ. ಅದಕ್ಕೆ ದೊಡ್ಡದಿದೆ ಊರಿಗೆ, ಬದಲಿಗಿಂತ ದೊಡ್ಡದು ಊರಿಗೆ. ಬಟ್ ಆ ಕ್ವಾಲಿಟಿ ಇಲ್ಲ, ಆ ಏನಿತ್ತಲ್ಲ ಅದು ಹೊರಟೋಯ್ತು. ಆ ಊರು ಹೋಯ್ತು ಬಿಡಿ ಅಂದ್ಬಿಡಿ, ಅವ್ರ ಜೊತೆ ಅವರೇ ಊರೇ ಹೋಗ್ಬಿಡ್ತು ಅಂದ್ಬಿಡ್ತಾರೆ. ಅದಕ್ಕೆ ನಾಶನ. ಅದೇ ರೀತಿ ಆಹ್ವಾನ, ಅದೇ ರೀತಿ ಜ್ಞಾನ. ನಾಶಿತ ಐತಿ ವ್ಯಪದೇಶ. ಕರ್ಮ ದೇವತಾದಿ ವಿಷಯ ಶ್ರವಣ ಮನನ ವಿಜ್ಞಾನ ಅನುಷ್ಠಾಹ್ವಾನ ಪೂಜಾದಿನ ಯತ್ಫಲಂ ತತ್ಸರ್ವಧಿ ಕಂಚ ಭಗವತ್ ಶ್ರವಣಾದಿನೈವ ಲಭ್ಯತೆ. ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಬ್ರಹ್ಮಜ್ಞಾನ ಬಂದಲ್ಲಿ ಏನಪ್ಪ ಆಯಿತು ಅಂದರೆ, ಮೊದಲು ಏನೇನೋ ಕೆಲಸ ಮಾಡ್ತಿದ್ದ, ಯಾವ್ಯಾವ ದೇವತೆ ಪೂಜೆ ಮಾಡ್ತಿದ್ದ, ಏನೇನೋ ಉಪಯೋಗ ಮಾಡ್ತಿದ್ದ, ಯಾವಾಗ ಬ್ರಹ್ಮ ಸರ್ವ ವಿಷ್ಣು ಸರ್ವೋತ್ತಮ ಅಂತ ಗೊತ್ತಾಯ್ತಲ್ಲ, ಎಲ್ಲ ದೇವತೆ ಪೂಜೆ ಮಾಡೋದು ಒಂದೇ, ಪೂಜೆ ಮಾಡೋದು ಒಂದೇ, ಎಷ್ಟು ಸಿಂಪಲ್ ಆಗೋಯ್ತು. ಈಗ ಅದಕ್ಕೆ ಈ ಮಾತು ಹೇಳ್ತಾರೆ, ಅರ್ಚಿತೆ ಸರ್ವದೇವೇಶೆ ಶಂಖಚಕ್ರ ಕಥಾಧರೆ ಅರ್ಚಿತಾ ಸರ್ವದೇವಾಶ್ಯು ಯತ ಸರ್ವಗತೋ ಹರಿಹಿ. ಕೃಷ್ಣಾಮೃತ ಮಾಡೋದು ಮಾತು, ಒಬ್ಬೊಬ್ಬರು ಹುಡುಕೊಂಡು ಹುಡುಕೊಂಡು ಪೂಜೆ ಮಾಡೋದು ಒಂದೇ. ಅಲ್ಲೇನಾಯ್ತೀಗ ಒಬ್ಬ ವ್ಯಕ್ತಿ ಸಿಕ್ಕ, ಪ್ರಧಾನ ವ್ಯಕ್ತಿ ನಿಷ್ಣು, ಎಲ್ಲರೂ ಪೂಜೆ ಮಾಡಿದ ಕೂಡ ಒಟ್ಟಿಗೆ ಬಂದೋಯ್ತು. ಗಿಡಕ್ಕೆ ಒಂದೊಂದು ಎಲೆ ನೀರು ಹಾಕ್ತಾ ಕೂತ್ಕೊಂಡು ಎಂದಿಗೆ ಗಿಡಕ್ಕೆ ಮರಕ್ಕೆ ನೀರು ಹಾಕ್ಬೇಕು ಅವ್ರು ಸಾಧ್ಯ, ಬುಡಕ್ಕೆ ನೀರು ಹಾಕೋದು 5 ನಿಮಿಷ ಕೆಲಸ ಮುಗಿದೋಯ್ತು ನಡೆಯಂತೆ. ಅದು ಅಷ್ಟಕ್ಕೂ ಹಾಕಿದ ಇನ್ನೂ ಚೆನ್ನಾಗಿ ಹಾಕಿದ, ಅಷ್ಟು ಎಲೆಗೆ ಹಾಕಿ ಬುಡಕ್ಕೊಂದು ಹಾಕ್ತಾ ಹೋಗಿದ್ರೆ ಒಣಗಿ ಹೋಗ್ತಿದ್ವು. ಮತ್ತೆ ಎಲ್ಲ ಎಲೆಗೂ ಹಾಕಿದ, ಉಡಕ್ಕೊಂದು ಹಾಕಲಿಲ್ಲ, ಎಲ್ಲ ದೇವರಿಗೂ ಅರ್ಪಿಸಿದ, ಕೃಷ್ಣಾರ್ಪಣ ಅನ್ನಲಿಲ್ಲ. ಏನಾಯ್ತು ಅಲ್ಲಿಗೆ? ಆ ದೇವತೆಗಳು ಕೂಡ ತಗೊಳ್ಳೋದಿಲ್ಲ, ಅದನ್ನು ಇವರಿಗೂ ಮುಟ್ಲಿಲ್ಲ ಅವ್ರಿಗೂ ಮುಟ್ಲಿಲ್ಲ. ಕೃಷ್ಣಾರ್ಪಣ ಒಂದು ಅಂದ್ಬಿಟ್ರೆ ಏನಾಯ್ತು? ಈಗ ಎಲ್ಲರಿಗೂ ಬಂತು. ಇದೇ ದೃಷ್ಟಾಂತ ಕೊಡ್ತಾರೆ ಭಾಗವತ ದೃಷ್ಟಾಂತ. ಯಥಾತರೋ ಮೂಲ ನಿಷೇಚನೇನ ಯಥಾತರೋರ್ಮೂಲ ನಿಷೇಚನೇನ ತೃಪ್ತಿ ತತ್ಕಂಧ ಭುಜೋಪಶಾಖಾಹ. ಅದೇ ಪಾದಪಗಳಡಿಗೆ ರೆಂಬೆಯು ತೋದು ಪುಷ್ಪಗಳುಬ್ಬಿ ಪುಷ್ಪಸ್ವಾದು ಫಲವೀವಂದದಲ್ಲಿ. ಸೇಮ್ ಎಕ್ಸಾಂಪಲ್ನ ಹರಿಕಥಾಮೃತಾರ ಕನ್ನಡಕ್ಕೆ ಇಟ್ಟಿದ್ದಾರಷ್ಟೇ. ಅದೇ ದೃಷ್ಟಾಂತ. ಎಲ್ಲ ದೇವತೆಗಳು ಮೂಲ ಯಾರಿದ್ದ? ಈಗ ಊರ್ಧ್ವ ಮೂಲಂ, ವಿಷ್ಣುವೇ ಮೂಲ. ಸೊ ಅವರು ವಿಷ್ಣುವಿನ ಆರಾಧನೆಯಿಂದ ಏನಾಗ್ತಾರೆ? ಈಗ ಎಲ್ಲ ದೇವತೆಗಳು ಪೂಜಿತರಾಗ್ತಾರೆ. ನೋಡಿ, ಕರ್ಮ ದೇವತಾದಿ ವಿಷಯ ಶ್ರವಣ ಮನನ ವಿಜ್ಞಾನ ಅನುಷ್ಠಾನ ಆಹ್ವಾನ ಪೂಜಾದಿನ. ಎಷ್ಟು ಒಳ್ಳೆ ಪದ, ಎಷ್ಟೆಷ್ಟು ಸೇರಿಸಿದ್ದಾರೆ. ಕರ್ಮ ದೇವತಾ ಆದಿ ವಿಷಯ ಶ್ರವಣ ಮನನ ವಿಜ್ಞಾನ ಅನುಷ್ಠಾನ ಆಹ್ವಾನ ಪೂಜನ. ಅವು ಮೂರು, ಇವು ಮೂರು, ಇವು ಮೂರು. ಬ್ರಹ್ಮದೇವರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ರಾಹುಕ್ಕೆ ಬಗ್ಗೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಏನಾಗಲಿಲ್ಲ ಹೋಗಲಿಲ್ಲ. ಎಷ್ಟು ಜನ ದೇವತೆಗಳು? 33 ಕೋಟಿ ದೇವತೆಗಳು. ಕತೆ ಓದೋದು ಎಂದೆಂದೂ ಮಾಡೋಕ್ಕಾಗೋದಿಲ್ಲ, ಇಂಪಾಸಿಬಲ್ ಆಗ್ತಾ ಇತ್ತು. ಅದಕ್ಕೆ ಹೇಳ್ತಾರೆ ಯತ್ಫಲ, ಅಷ್ಟೆಲ್ಲರ ಪೂಜೆ ಮಾಡಿದ್ರೆ ಏನು ಫಲ ಬರುತ್ತಿತ್ತಲ್ಲ, ತತ್ ಸರ್ವ ಅದಿಷ್ಟು ಕೂಡ ಬರುತ್ತೆ. ಅಷ್ಟೇ ಅಲ್ಲ, ಅಧಿಕಂಚ, ಇನ್ನು ಜಾಸ್ತಿ ಬರುತ್ತೆ. ಮತ್ತೆ ಅವ್ರು ಎಲ್ಲರೂ ಪೂಜೆ ಮಾಡಿದ್ರೆ ಒಬ್ಬಿದ್ದಾನೆ, ಅಕಸ್ಮಾತ್ ಇದ್ದಾನೆ ತಿಳ್ಕೊಬೋಣ. ವಿಷ್ಣು ಪೂಜೆ ಮಾಡಿದ್ರೆ ಒಬ್ಬನಿದ್ದಾನೆ ತಿಳ್ಕೊಬೋಣ. ಆ ಎಲ್ಲರೂ ಪೂಜೆ ಮಾಡಿದ ಪುಣ್ಯವರಿಗೆ ಬಂತು, ಇನ್ನು ಜಾಸ್ತಿ ಇರುವಂತ ಜೊತೆಗೆ ಯಾವ್ದು ಬೆಟರ್ ಆಯ್ತು? ಈಗ ಆಗ ನಮಗೆ ಓ ಈಗ ಅತತ್ವಮಸಿ ಅನ್ನೋ ಮಾತಿಗೆ ಅರ್ಥ ಬಂತ. ತಿಳಿತಾ, ಓ ವಿಷ್ಣು ಒಬ್ಬನು ಸರ್ವೋತ್ತಮ ಅಂತ ಆದಮೇಲೆ ಎಷ್ಟು ಮಹತ್ವ ಬಂತಾಗ. ತಥಾ ಧಾನ್ಯ, ಎಷ್ಟೋ ಯಾವುದೋರಿಗೆ ಪಾಂಪ್ಲೆಟ್ಸ್ ಕೊಡ್ಬೇಕು ಅಂತ ತಿಳ್ಕೊಂಡು ಈಗ ಇಷ್ಟೊಂದು ಇಟ್ಕೊಂಡಿದ್ದ. ಯಾರೇ ಕೊಡು, ಯಾರಾದ್ರು ಬಂದು ಕೊಡೋದಿಲ್ಲ, ಯಾಕಂದ್ರೆ ಅವಳು ತೊಗೊಂಡು ಒಲೆಗೆ ಹಾಕಿಬಿಟ್ರೆ ಮಾಡೋದು. ಆಮೇಲೆ ಪ್ರಧಾನ ವ್ಯಕ್ತಿ ಸಿಕ್ಕ, ಅಬ್ಬ ಸದ್ಯ ಆಯ್ತು ಕೊಟ್ಬಿಡಿ ಅಂತ. ಮೂದು ಎಲ್ಲರಿಗೂ ಮುಟ್ಟೋಯ್ತು. ಯಾತಕ್ಕೆ? ಇವರು ರೆಸ್ಪಾನ್ಸಿಬಲ್ ಪರ್ಸನ್ ಸಿಕ್ಕಿರೋದು, ಮುಖ್ಯವಾದ ವ್ಯಕ್ತಿ. ಅವ್ರು ಕೊಟ್ಟಿಲ್ಲ ಅಂದರೆ ಅವ್ನು ಬಾಯಲ್ಲಿ ಹೇಳಿಬಿಟ್ಟು ಸಾಕು ಬಂದುಬಿಡ್ತಾರೆ. ಎಷ್ಟು ಸಮ ಉಳಿತು ಈಗ? ಕಂಡು ಕಂಡು ಒಬ್ಬನು ಬಿಟ್ಟು ಸಿಟ್ಟಾಗ್ತಿದ್ದೆ. ಮತ್ತೆ 100 ಜನಕ್ಕೆ ನನಗೊಬ್ಬನು ಕೊಡಲಿಲ್ಲ, ಪ್ರಧಾನ ಕೊಟ್ಟ ಮೇಲೆ ನನಗಿಲ್ಲೇ ಇಲ್ಲ. ಏ, ನಾನು ಹೇಳಿಲ್ಲ ಅನ್ನೋ ತರಿಸ್ ಮಾಡಿಬಿಡ್ತಾರೆ. ನೀನು ಬೇರೆ ಹೇಳಬೇಕಾಗಿತ್ತು ಅಂದ್ರೆ ಕತೆ ಮುಗಿದು. ಮನೆ ಮದುವೆ ಕರ್ಲಕ್ಕೆ ಹೋದಾಗ ಚಿಕ್ಕ ಎಲ್ಲರೂ ಪ್ರತ್ಯೇಕ ಕರ್ಲಕ್ಕೆ ಏನು ಮಾಡ್ತಾರೆ? ಈಗ ಯಜಮಾನ ಕರೆದ ಬಹುದು, ಯಜಮಾನ ಒಬ್ಬರು ಸಿಕ್ಬಿಟ್ರೆ ಕತೆ ಮುಗಿತಲ್ಲ, ಏನು ಅದು ಮಾತಾಡೋಗಿಲ್ಲ. ಕೆಲಸದ ಬಂದಿದ್ವಿ ಅಂತ ಹೇಳಿದ್ರು ಕೂಡ ಏನಾಯ್ತು ಅಲ್ಲಿಗೆ? ಈಗ ಕರೆದಿಲ್ಲ ಅಂತ ಅಪವಾದ ಬರೋದಿಲ್ಲ, ಬೋದೋಯ್ತು. ಮನೆ ಬಂದಿದ್ದು ಇರಲಿಲ್ಲ ಅಷ್ಟೇ. ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಪ್ರಧಾನ ವ್ಯಕ್ತಿಗಳನ್ನು ಕರೆಯೋದ್ರಿಂದ, ತಿಳಿಯೋದ್ರಿಂದ, ನಾಶ ಮಾಡೋದ್ರಿಂದ ಆ ವ್ಯಕ್ತಿನ ಕರೆದಿರದಂತೆ ಆಯಿತು, ಕರೆದಂತೆ ಆಯಿತು, ನಾಶ ಆದಂತೆ ಆಯಿತು. ಅದೇ ರೀತಿಯಲ್ಲಿ ವಿಷ್ಣುವಿನ ಜ್ಞಾನ ಒಂದಿಲ್ಲಪ್ಪ. ಈಗ ಏನಾಯ್ತು? ಈಗ ಏನು ಜ್ಞಾನ ಇಲ್ಲ ಅಂತ. ಎಲ್ಲ ಜ್ಞಾನ ಇದೆಯಪ್ಪ, ವಿಷ್ಣು ಜ್ಞಾನ ಒಂದಿಲ್ಲ. ಇವತ್ತು ನಾವೇ ನಮ್ಮ ಸ್ಥಿತಿ ಹೇಳ್ತಾನೆ ಇರೋದೀಗ. ಎಲ್ಲ ನಮ್ಮ ಹುಡುಗ ಹೈ ಕ್ಲಾಸ್ ಜೆಂಟ್ಲ್ಮನ್, ದೇವ್ರನ್ನೊಂದು ನಂಬೋದಿಲ್ಲ ಅಷ್ಟೇ. ಸಂಧ್ಯಾವನ್ನೊಂದು ಮಾಡೋದಿಲ್ಲ, ಕತೆ ಮುಗಿತಲ್ಲ ಅಲ್ಲಿಗೆ. ಏನಾಯ್ತಲ್ಲ ಒಂದೀಗ ಮಾಡಿದ್ದೆಲ್ಲ ವ್ಯರ್ಥ. ಇನ್ನೊಬ್ಬರು ಒಳ್ಳೆ ದೇವ್ರನ್ನೊಂದು ನಂಬಿದ್ದಾನೆ, ಏನು ಬರೋದಿಲ್ಲ, ದೇವ್ರು ಪರಮಭಕ್ತ. ಮುಂದೆ ಎಲ್ಲ ಬಂದ್ಬಿಡುತ್ತೆ. ಮುಂದೆ ಒಂದು ಫಾರ್ ಆರ್ ಒಂದಲ್ಲ ಒಂದು ಸೇನಾಗ್ತಾನ, ಅವನು ಉದ್ಧಾರ ಆಗಲೇಬೇಕು. ಅವನು ಯಾತಕ್ಕೆ? ಮೂಲಧರ್ಮ ಹಿಡಿದ್ಬಿಟ್ಟಿದ್ದ. ಮೂಲಧರ್ಮ ಹಿಡಿದಿರೋದ್ರಿಂದ ಒಂದು ಉದ್ಧಾರ ಆಗಲೇಬೇಕು. ಅವನು ಇವನು ಏನೇ ಮಾಡಿ ಉದ್ಧಾರ ಆಗೋ ಚಾನ್ಸೇ ಇಲ್ಲ ಅವನಿಗೆ. ಕಾರಣ ಏನಂತ ಕೇಳಿದರೆ, ಎಲ್ಲ ಲಗೇಜ್ ಟಿಕೆಟೇ ತೊಗೊಂಡಿದ್ದಾರೆ, ಲಗೇಜ್ ಎಲ್ಲ ತಂದ್ಕೊಂಡ್ಬಿಟ್ಟಿದ್ದಾರೆ, ಮನೆ ಹೊತ್ಕೊಂಡ್ಬಂದಿದ್ದಾರೆ ಪೂರ್ತಿಯಾಗಿ. ಟಿಕೆಟ್ ಒಂದಿಲ್ಲ. ಏನಾಯ್ತು ಅಲ್ಲಿಗೆ? ಅವ್ರು ಟಿಕೆಟ್ ಒಂದಿದೆ, ಏನಿಲ್ಲದ್ರು ಒಳಗೊಳಗೆ ಸಾಧ್ಯತೆ ಇವನಿಗೆ. ಅಲ್ಲಿ ಕೇಳೋದು ಟಿಕೆಟ್ ಇಂಪಾರ್ಟೆಂಟ್ ಇರೋದು ಅವನ ಹತ್ರದೇ. ಇಂಪಾರ್ಟೆಂಟ್ ಅಂದರೆ ಮಿಸ್ಸಿಂಗ್ ಇದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ತತ್ ಸರ್ವಂ ಅಧಿಕಂಚ ಭಗವತ್ ಶ್ರವಣಾದಿನೈವ ಲಭ್ಯತೆ. ಅದಕ್ಕೆ ತತಲಂ ಬಹುಲೋಕ ವಿಚಿಂತನಯ ಭ್ರವಣಂ ಕುರು ಮಾನಸ ಮೀಶ ಪದೇ. ತುಂಬಾ ದೇವತೆಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ, ದೇವ್ರು ಒಬ್ಬನು ಹಿಡಿದ್ಬಿಡು ಸಾಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ರಜ, ನಾನೊಬ್ಬನು ಹಿಡಿದ್ಬಿಡು ಸಾಕು, ಎಲ್ಲ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಬೇರೆ, ಅದೇನಾಗುತ್ತಲ್ಲಿ ದೇವರು ತಿಳಿದ ಮೇಲೆ ಏನಾಗುತ್ತೆ? ಈಗ ಚಾವಳ ಚಾವಳ ಮಠದವ್ರು ಕರಿತೀರ, ಹೋಗ್ಬಿಟ್ಟು ಯಾರು ಕರಿತೀರಿ ಚಾವಳೊಂದೆ? ಆಮೇಲೆ ಅವ್ರೇನ್ ಮಾಡ್ತಾರೆ, ದೊಡ್ಡ ಬರ್ತಿರ್ತಾರೆ. ಅದಕ್ಕೆ ನಿಮ್ಗೆ ಕರೆದಿಲ್ಲ ಅಂತೀರಿ, ಹೋಗ್ಬಿಟ್ಟು ನಿಮ್ಗೆ ಕರೆದಿಲ್ಲ ಹೋಗ್ರಿ ಅಂತೀರಿ, ಹೇಳ್ತೀರಿ ಕರೆದಿಲ್ಲ. ಅವ್ರು ಹೇಳಿದ್ರೆ ಹೋಗುದು, ಯಾರು ಕರಿಬೇಕಾಗಿಲ್ಲ, ತಕ್ಷಣ ಬಂದ್ಬಿಡ್ತಾರೆ ಆ ಕ್ಷಣಕ್ಕೆ. ತಿಳಿತಾ, ಮಠಕ್ಕೆ ಅಟ್ಯಾಚ್ ಆಗದಿದ್ರು ಬರೋದಿಲ್ಲ, ಅಲ್ಲಿ ಅಲ್ಲೇ ಕೂತಿರ್ತಾರೆ. ನಾನು ಕರೆದಿಲ್ಲ ಬರೋಲ್ಲ ಅಂತ. ಅದಕ್ಕೆ ಮಠ ಸಂಬಂಧಪಟ್ಟವನ್ನಲ್ಲ ನಾವು, ಪ್ರತ್ಯೇಕ ಕರೆದ್ರೆ ಬರ್ತೀವಿ. ಅದೇ ರೀತಿ ಅದೇ ದೇವತೆಗಳು ಏನಾದ್ರು ಬೇರೆಯವ್ರು ಏನಾದ್ರೆ ಈಗ ವಿಷ್ಣು ಪೂಜೆ ಮಾಡೋಕೆ ಏನಾಯ್ತು, ನಿತ್ಯ ದೇವ್ರ ಪೂಜೆನೇ ಮಾಡ್ತೀರಿ. ಈಗ ದೇವ್ರ ಪೂಜೆ ಮಾಡೋಕೆ ಇಲ್ಲೇ ಕಲಶ ಪೂಜೆ ಮಾಡಬೇಕು, ಅಲ್ಲಿ ದೇವತೆಗಳು ಬರ್ತಾರೆ. ಪೀಠ ಪೂಜೆ ಮಾಡೋ ಬೇರೆಯವ್ರು ಬರ್ತಾರೆ, ಇದೆಲ್ಲ ಬರ್ತಾರೆ, ಆಟೋಮೆಟಿಕ್ಕಾಗಿ ಬರ್ತಾರೆ. ಬೇರೆಯವ್ರ ಪೂಜೆ ಮಾಡೋಕೆ ವಿಷ್ಣು ಬರೋದಿಲ್ಲ ಆಟೋಮೆಟಿಕ್ಕಾಗಿ, ಪರಿವಾರ ಕರೆದ್ರೆ ಸಾವಳಿ ಬರೋದಿಲ್ಲ, ಗೊತ್ತಾಯ್ತು, ಎಲ್ಲ ಸಾವಳಿ ಕರೆದ್ರೆ ಪರಿವಾರ ಬರ್ತಾರೆ, ಅರ್ಥ ಆಯ್ತಾ? ಈಗ ಒಬ್ಬೊಬ್ಬ ಎಲ್ಲ ಬರ್ತವ್ರು ಕರೀರಿ, ಸಾವಳು ಒಬ್ರು ಕರೆದಿಲ್ಲ, ಮಠ ಬಂದಾಗ ಆಗಲಿಲ್ಲ, ಪರಿವಾರ ಬಂತ ಅಷ್ಟೇ. ಸಂಧಾರ ಇದ್ರು ಕೂಡ ನಾವು ಇಗ್ನೋರ್ ಮಾಡೋಂಗಿಲ್ಲ, ಯಾಕಂದ್ರೆ ಮುಖ್ಯ ಅವರು ಬಂದೇ ವಿಷ್ಣು ಹೇಳ್ಬಿಡುದು, ಯಥಾ ದೇವೇ ತಥಾ ಗುರು ಹೇಳಿರೋದ್ರೆ ಇಗ್ನೋರ್ ಮಾಡಕ್ ಸಾಧ್ಯನೇ ಇಲ್ಲ. ನೋಡಿ, ಯಾರು ಬರಬೇಡಿ, ಅನುಸಂಧಾನ ಮಾಡ್ಕೊಂಡ್ಬಿಡ್ತೀವಿ, ಸಾವಳ ಎಲ್ಲ ಅನುಸಂಧಾನ ಮಾಡ್ತೀವಿ, ಏನೇನ್ ಮಾಡ್ಬೇಕಾಗ? ನಾವು ಬಂದಿದ್ದೇವೆ, ನಾವು ಅನುಸಂಧಾನ ಮಾಡ್ತೀವಿ, ಅವ್ರು ಬರೋದೇ ಇಲ್ಲ, ಅನುಸಂಧಾನ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅವ್ರು ಮಾಡಾಗಿಲ್ಲ, ಮಾಡಲೇಬೇಕಾದ ಬೇರೆ ದಾರಿನೇ ಇಲ್ಲ. ಯಥಾ ಅವ್ರ ಬಗ್ಗೆ ನಾವು ಸತ್ಯ ಏನಾಗುತ್ತೆ ಗೊತ್ತಾ, ಅವ್ರ ಪರಿವಾರ ನಮಗೆ ಬೇಡ ಆಕ್ಚುಲಿ, ಯಾರೋ ಒಬ್ಬರಿರ್ತಾರೆ, ನಮಗೆ ಕಂಡ್ರೆ ಆಗೋದಿಲ್ಲ. ಬಟ್ ಈ ಬೇಡ ಅಂತ ಹೇಳೋಕ್ಕಾಗಲ್ಲ ನಾವು, ಯಾತಕ್ಕೆ ಅವ್ರು ಬೇಕಾದ್ರು ನಿರ್ವಾಹನ ತಡ್ಕೋತೇವೆ ನಾವು, ಯಾತಕ್ಕೆಂದ್ರೆ ಅವ್ರಿಗೆ ಬೇಕಾದ್ರೆ ತಡ್ಕೋತೇವೆ. ಅದೇ ರೀತಿಯೇ ನಾವು ಇಷ್ಟ ಇರಲಿ ಇಷ್ಟ ಇಲ್ಲದಲ್ಲಿ ಪ್ರಧಾನ ವ್ಯಕ್ತಿ ಅನುಗ್ರಹ ಬೇಕು ಅಂತ ಹೇಳಿದರೆ ಅಪ್ರಸಾದರನ್ನು ಏನು ಮಾಡಬೇಕು, ಅವರ ತಾರತಮ್ಯ ಕ್ರಮದಲ್ಲಿ ಗೌರವಿಸಲೇಬೇಕು. ಯಥಾ ಅದೇ ಹೇಳಿದ್ದು, ಇಲ್ಲವರು ಏನು ಮಾಡ್ತಾರೆ, ಅವರು ಏನು ಮಾಡ್ತಾರೆ, ಅಚ್ಚಾನೆ ಹೇಳೋದು ಕರೆದಿರಲ್ಲ, ಮಾಡ್ತೀನಿ ಬಾ ಅಂತೇಳಿ ಸ್ವಾಮಿ ಸ್ವಾಮಿ ಅವ್ರ ಮನೆ ಏನು ಪ್ರಯೋಜನ ಅಂತಾನೆ ಬೆಣ್ಣೆ ಕ್ಯಾನ್ಸಲ್ ಆಗಿಬಿಡ್ತಾರೆ, ಏನು ಉಪಯೋಗ ಇಲ್ಲ, ನಿಮ್ಗೆ ಗೊತ್ತೇ ಇಲ್ಲ, ಎರಡು ಆಗಿದೆ ಗೊತ್ತಾ ಅವ್ರ ಬೆಳೆಗೆ, ನನಗೆ ಗೊತ್ತೇ ಇದ್ದಿಲ್ಲ, ಓಲೇಬಿಡ್ತಾರೆ. ಅದಕ್ಕೋಸ್ಕರ ಕೆಲವು ಸುಳ್ಳು ಹೇಳಬೇಕು, ಸತ್ಯ ಹೇಳ್ಬೋದು ಅಷ್ಟೇ. ಅವರು ಮಾಡ್ತಾರೆ, ಆಚಾರ ಹೇಳ್ತಾರೆ, ಯಾರು ದೇವರ ದೇವಗಳನ್ನು ಬಿಟ್ಟು ತಮ್ಮ ಗುರುಗಳನ್ನ ಡೈರೆಕ್ಟ್ ದೇವ್ರ ಹತ್ರ ಹೋಗಕ್ಕೆ ಹೋಗ್ತಾರೋ, ಭಕ್ತಿ ನಾಶಂ ಸ್ವಯಂ ಹರಿಹಿ ಕರೋತಿ, ಅವ್ರ ಭಕ್ತಿ ಇಂಪ್ರೂವ್ ಆಗಿ ದೇವ್ರು ಮಾಡಿಬಿಡ್ತಾರಂತೆ. ಯಾಕೆ ಅವರು ಸೋತವರು ದ್ರೋಹ ಮಾಡಿರೋದ್ರಿಂದ ಅವ್ರ ಭಕ್ತಿ ಹೋಗಲಿ ಅಂತ ದೇವರೇ ತೆಗೆದಾಕ್ಬಿಡ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ತಥಾ ಅನ್ಯ ವಿಷಯ ಭ್ರಂಸೆ ಯಹ ಪ್ರತ್ಯವಾಯ, ಮುಂದೆ ತತಃ ತದೇವ ಕಾರ್ಯಂ. ಇದು ಹೇಳಿದ್ದು ಅವ್ರು, ಒಂದು ತಿಳ್ಕೊಂಡ್ಬಿಟ್ಟು ಎಲ್ಲ ತಿಳ್ಕೊಂಡಾಗುತ್ತೆ ಅಂತ ಹೇಳಿದ್ವಿ. ಯಾವುದು ಗೊತ್ತಾ, ಇದು ವಿಷ್ಣು ಜ್ಞಾನ ಒಂದರಿಂದ ಎಲ್ಲ ಜ್ಞಾನ ಬಂದಾಗುತ್ತೆ. ಲಾಘವಾದ ಆಧಿಕ್ಯಾಚ್ಯ, ಸಿಂಪಲ್ ಆ್ಯಂಡ್ ಬೆಟರ್, ಎಷ್ಟು ಅನುಕೂಲ ಇದೆ, ಸಿಂಪಲ್ ಆ್ಯಂಡ್ ಬೆಟರ್. ನಾಣ್ಯದ ಗೌರವವಾದ ಅಲ್ಪ ಎಲ್ಲ ಭಾಗವತ್ಪಾಂಡ ಹೇಳಿಬಿಟ್ಟಿದ್ದಾರೆ, ಮುಂದೆ ಬರುತ್ತೆ ನಮಗೆ ನೆಕ್ಸ್ಟ್ ಅಧ್ಯಾಯ ಬರೋದೇ. ಅದು ಒಬ್ಬೊಬ್ಬ ದೇವತೆಗಳು ಒಬ್ಬೊಬ್ಬರು ಪೂಜೆ ಮಾಡಿ ಒಂದೊಂದು ಫಲ ಬರುತ್ತೆ, ವಿಷ್ಣು ಪೂಜೆ ಮಾಡಿದರೆ ಎಲ್ಲ ಫಲ ಒಟ್ಟಿಗೆ ಬರುತ್ತೆ. ಸೇಮ್ ಇದಕ್ಕೆ ಲಿಂಕ್ ಇರೋ ಮಾತೇ ಹೇಳ್ತಾರೆ. ತಾನ್ಯದ ಗೌರವಾದ ಅತ್ಯಲ್ಪತ್ವಾಚ್ಯ ತಥಾ ಅನ್ಯ ವಿಷಯ ಭ್ರಂಸೇಯ ಪ್ರತ್ಯವಾಯ ಸತತು ಅಧಿಕಶ್ಚ ಭಗವದ್ ಅಪರಾಧೇ ಭವತಿ. ಇದು ಯಾವ ತಪ್ಪನ್ನು ಮಾಡಿದರೂ ಕೂಡ ಎಷ್ಟು ಪಾಪ ಬರುತ್ತೋ ಅದಕ್ಕಿಂತ ದೊಡ್ಡ ಪಾಪ ಯಾವುದರಿಂದ ಬರುತ್ತೆ? ಬ್ರಹ್ಮನ ದೇವರು ತಿಳ್ಕೊಳ್ಳದೆ ಹೋಗ್ಬಿಟ್ಟು ದೇವರಿಗೆ ಮಾಡ್ತಕ್ಕಂಥ ಅಪಚಾರ, ಇಡೀ ಜಗತ್ತಿಗೆ ಅಪಚಾರ ಮಾಡಿದಷ್ಟು ಪಾಪ ಬರಬೇಕಾದ್ರೆ ಏನು ಮಾಡಬೇಕು? ದೇವರೊಬ್ಬರು ಬೈದ್ರೆ ಸಹ ಇಡೀ ಜಗತ್ತಿಗೆ ಅಪಚಾರ ಬರುತ್ತೆ. ದೇವ್ರಿಗೆ ಒಬ್ಬರಿಗೆ ಉಪಚಾರ ಮಾಡಿಬಿಟ್ರೆ ಏನಾಗುತ್ತೆ? ಈಗ ಜಗತ್ತಿಗೆ ಉಪಚಾರ ಮಾಡಿದ ಪುಣ್ಯ ಬರುತ್ತೆ. ಅದೇ ಪ್ರತಿನಿತ್ಯ ಹೇಳೋ ಶ್ಲೋಕ, ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರೇ. ಯಾರ ಮನೆಯಲ್ಲಿ ದೇವ್ರ ಪೂಜೆ ನೈವೇದ್ಯವಾಗುತ್ತೋ ಅಲ್ಲಿ ಏನಾಗಿರುತ್ತೆ? ಮೂರು ಲೋಕಕ್ಕೆ ಊಟ ಹಾಕಿದ್ರೆ ಪುಣ್ಯ ಬರುತ್ತೆ ಅಂತೇಳಿ, ಮೂರು ಲೋಕಕ್ಕೆ ಊಟ ಹಾಕಿದ ಪುಣ್ಯ ಬರುತ್ತೆ, ಅಷ್ಟು ಪುಣ್ಯ ಅದು. ತತಃ ತತ್ರೇ ಉದ್ಯುಕ್ತೇನ ಭವಿತವ್ಯಂ ನಾಣ್ಯದ ಆಧರಣೀಯಮಿತಿ. ಏರ್ಫೋರ್ ಎಲ್ಲರೂ ಯಾವುದಕ್ಕೆ ಪ್ರಯತ್ನ ಪಡಬೇಕು ಯಾವಾಗಲೂ? ಇದಕ್ಕೆ ನಾವು ಯಾವಾಗಲೂ ಉದ್ಯುಕ್ತರಾಗಬೇಕು, ದೇವರ ಆರಾಧನೆಗೆ ಉದ್ಯುಕ್ತರಾಗಬೇಕು. ನಾಣ್ಯದ ಆಧರಣೀಯಮಿತಿ, ಉಳಿದವರನ್ನ ಆರಿ ಪ್ರಧಾನ ನೋಡೋಕ್ಕೆ ಹೋಗಬಾರ್ದು. ವ್ಯಪದೇಶವು ಅಸ್ತಿ ಇತಿ ವರ್ತತೆ, ಇದಕ್ಕೆ ವ್ಯಪದೇಶ ಅಂತ ಕರೀತಾರೆ. ಕಾರಣತ್ವಸ್ಯ ಹೇತುತ್ವಮ ಉಪವಾದ ಇತಿ ಕಾರಣೇ ಚೈತಿ. ಇದು ಸೆಕೆಂಡಿಗೆ, ಫಸ್ಟ್ ಯಾವುದೇ ಆಗಿದ್ದು ಪ್ರಧಾನದ ಬಗ್ಗೆ ದೃಷ್ಟಾಂತ ಕೊಟ್ಟರು, ಈಗ ಕಾರಣದ ಬಗ್ಗೆ ದೃಷ್ಟಾಂತ ಕೊಡ್ತಾರೆ. ಏನು ಕಾರಣ? ಕಾರಣೇ ಚ ಪಿತರಿ ಜ್ಞಾತೆ ಪುತ್ರೋ ಜ್ಞಾತಃ ಇತಿ ಜ್ಞಾನ ಜಾನಾಮಿ ಏನಂ ಅಸ್ಯ ಪುತ್ರೋ ಯಮಿತಿ ವ್ಯಪದೇಶ ಇತಿ. ಹೇಳಿದ ಕಾರಣೇ ಚ ಪಿತರಿ ಜ್ಞಾತೆ ಪುತ್ರೋ ಜ್ಞಾತಃ, ಇಷ್ಟೊತ್ತು ಹೇಳಿಲ್ಲ, ಯಾರು ಗೊತ್ತಾ? ನೋಡ್ತೇನೆ, ಗೊತ್ತಿಲ್ಲ ಅಂತ ಹೇಳ್ತಾರೆ, ನೋಡ್ಬಿಟ್ಟು ಗೊತ್ತಾಗಲಿಲ್ಲ, ನೋಡಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ, ಗೊತ್ತಾಗಲಿಲ್ಲ, ಅವ್ರು ಗೊತ್ತಲ್ಲ, ಅವ್ರು ಇಲ್ಲೇ ಇಲ್ಲ, ಅವ್ರು ಗೊತ್ತಲ್ಲ, ಅವ್ರ ಮಗ. ನೋಡಿ, ಕಾರಣೇ ಚ ಪಿತರಿ ಜ್ಞಾತೆ ಪುತ್ರೋ ಜ್ಞಾತಃ, ಓ ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತು ಯಾರೋ ಅಂತ, ಈ ಹುಡುಗ ಯಾರೋ ಆಯ್ತು, ಈಗ ಗೊತ್ತಾಯ್ತು ಅಂತ ಹೇಳಿದ್ರು. ಅವನು ನೋಡಿದಾಗ ಗೊತ್ತಾಗಲಿಲ್ಲ, ಅವ್ರ ಅಪರೂಪ ಹೇಳಿದಾಗ ಗೊತ್ತಾಯ್ತು, ಅವ್ರು ಕೆಟ್ಟವರಾಗಿದ್ದು ಈಗ ಗೊತ್ತಾಯ್ತು ನಡೆವಾರ ಅಂತ ಹೇಳ್ತಾರೆ. ಒಳ್ಳೆಯವನಾಗಿದ್ದರೆ ಯೋಗ್ಯ ಅಂತ ಗೊತ್ತಾಯ್ತು, ಕೆಟ್ಟವನಾಗಿದ್ದರೆ ಅಯೋಗ್ಯ ಅಂತ ಗೊತ್ತಾಯ್ತು. ಇದು ಜಾನಾಮಿ ಏನಮ್ಮಸ್ಯ ಪುತ್ರೋಯಮಿತಿ, ಈಗ ಅವನ ಮಗ ಅಂತ ನನಗೆ ಅರ್ಥ ಆಗಿದೆ ಅಂತ ಉಪದೇಶ ಇದೆಯೋ ಇಲ್ವೋ ಅಷ್ಟೇ. ಸೊ ಕಾರಣದಿಂದ ಕಾರ್ಯಜ್ಞಾನ, ನಿಮಿತ್ತ ಕಾರಣದಿಂದ ಪುತ್ರನ ಜ್ಞಾನ. ನಿತ್ಯಶ್ಚೇತ್ಯವರ್ತ ತತ್ಕಥವಿತ್ಯತಃ ಜಾನಾಮೀತಿ ವ್ಯಪದೇಶಾತ್ ಜ್ಞಾನಸತ್ತಾ ಅನುಮೀಯತೆ ಇತಿ ಭಾವ ಇದಮುಕ್ತಂ ಭವತಿ. ದೇವದತ್ತ ಪಿತರಿ ಯಜ್ಞದತ್ತೇ ದೇವದತ್ತ ಕಾರಣತಯಾ ವಿಜ್ಞಾತೆ ದೇವದತ್ತೋಪಿ ದೇವದತ್ತಃ ಇತ್ತೇವ ಜ್ಞಾತೋ ಯಜ್ಞದತ್ತ ಪುತ್ರಃ ಇತಿ ಉಪದೇಶಂ ವಿನೈವ ಜ್ಞಾಯತೆ. ದೇವದತ್ತ ಪಿತರಿ ಯಜ್ಞದತ್ತೇ, ದೇವದತ್ತ ಇದ್ದಾನೆ, ಅವನಪ್ಪ ಯಾರು? ಯಜ್ಞದತ್ತ. ಯಜ್ಞದತ್ತನ ಮಗ ದೇವದತ್ತ. ದೇವದತ್ತ ಕಾರಣತೆಯ ವಿಜ್ಞಾತೆ, ಯಜ್ಞದತ್ತ ದೇವದತ್ತನ ಅಪ್ಪ ಅಂತ ಗೊತ್ತಾಯಿತು. ಆಗ ದೇವದತ್ತೋಪಿ ದೇವದತ್ತ ಇತ್ತೇವ ಜ್ಞಾತಃ, ಆಗಲೂ ಕೂಡ ದೇವದತ್ತ ದೇವದತ್ತನೇ, ರಿಲೇಷನ್ಶಿಪ್ ಯಜ್ಞದತ್ತನ ಪುತ್ರ ಅಂತ ದೇವದತ್ತ ಗೊತ್ತಾಯಿತು. ದೇವರನ್ನು ತಿಳ್ಕೊಂಡ ಮೇಲೆ ಉಳಿದ ದೇವತೆಗಳು ಏನಂತ ಗೊತ್ತಾಗ್ತಾರೆ? ಅವರು ದೇವತೆಗಳೇ, ಅಲ್ಲಿ ವಿಷ್ಣುವಿನ ಆರಾಧಕರಾದ ದೇವತೆಗಳು ಅಂತ ಗೊತ್ತಾಯಿತು. ಅದು ವಿಶೇಷ. ಇತಿ ವ್ಯಪದೇಶ ಉಪದೇಶ ವಿನೈವ ಜ್ಞಾಯತೆ. ದೇವದತ್ತ ಎಂಬಿತಿ ಉಕ್ತಿ ಮಾತ್ರೆ ಶ್ರುತಿ ಶ್ರುತಿ ದೇವದತ್ತ ಅಂತ ಹೇಳಿದಾಗ ಇರ್ಬೋದು, ಯಾರಿವರು ಅಂತ ಕೇಳಿದ. ಶ್ರುತಿ ಯದಿ ದೇವದತ್ತ ತರ್ಹಿ ಏನಂ ಅಯಂ ಅಸ್ಯ ಯಜ್ಞದತ್ತ ಪುತ್ರ ಇತಿ ಜಾನಾಮೀತಿ ವ್ಯಪದೇಶಾದಿತಿ. ಆಗ ಗೊತ್ತು ಗೊತ್ತು ಅಂತ ಹೇಳ್ತಾನೆ. ಆ ರೀತಿ ಆಯಿತು. ದಾಷ್ಟಾಂತಿಕೆ ಯೋಜಯತಿ ಏವಮಿತಿ, ದಾಷ್ಟಾಂತಿಕೆ ಯೋಜಯತಿ ಏವಮಿತಿ, ದೃಷ್ಟಾಂತದಲ್ಲಿ ತೋರಿಸ್ತಾರೆ. ಏವಂ ಮಾತ್ರಾಪಿ ಏತ ಸೃಷ್ಟಂ ಸರ್ವಂ ಇತ್ಯಾದಿ. ದೇವ್ರ ಬಗ್ಗೆ ಹೇಳ್ಬಿಟ್ಟು ಕೊನೆಗೆ ದೇವರಿದ್ದಾನಲ್ಲ ಅವರಿಂದ ಎಲ್ಲ ಸೃಷ್ಟಿಯಾಗಿದೆ. ಅವಾಗ ಅರ್ಥ ಆಯ್ತು ಯಜ್ಞದತ್ತನ ಮಗ ದೇವದತ್ತ ಅಂತ ಹೇಗೆ ಗೊತ್ತಾಯಿತೋ. ಎಲ್ಲಿ ಜಗತ್ತೆಲ್ಲ ವಿಷ್ಣುವಿನ ಸೃಷ್ಟರಾಗಿದ್ದಾರೆ ಅಂತ ಗೊತ್ತಾದರೆ ವಿಷ್ಣುವಿನ ಮಹಿಮೆ ಏನಾಯ್ತು? ಈಗ ಸ್ಪಷ್ಟ ಗೊತ್ತಾಯ್ತು. ಅದಕ್ಕೆ ಹೇಳ್ತಾ ಇದ್ದ ಅತ್ರ ಏವತ್ರ ದಾಷ್ಟಾಂತಿಕೆ ಯೋಜಯಿತಿ ಏವತ್ರ ಪೇತ ಸೃಷ್ಟಂ ಸರ್ವಮಿತ್ಯಾದಿ. ಅತ್ರ ಪರಮಾತ್ಮನ್ಯಪಿ ಜಗತ್ಕಾರಣತ್ವಾದಿ ರೂಪೇಣ ಜ್ಞಾತೆ ಇತಿ ಸಂಬಂಧ, ಇತ್ಯಾದಿ ರೂಪೇಣ ಜಗತ್ ಜ್ಞಾಯತೆ ಇತಿ ಶೇಷ ಅಯಮರ್ಥ. ಈಗ ಅದು ಹೇಗೆ ಅಂತ ಬಿಡಿಸಿ ತೋರಿಸ್ತಾರೆ. ಬ್ರಹ್ಮಜ್ಞಾನ ಬಂದಾಗ ಬ್ರಹ್ಮನಿಂದ ಪರಮಾತ್ಮನ ಸೃಷ್ಟಿಯಾದ ಜಗತ್ತು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ, ವಿವರಣೆ ಮಾಡ್ತಾರೆ. ಕರ್ಮ ಆದೇಹೇ ವಿಶ್ವಸ್ಯ ಸ್ವರೂಪೇಣ ಜ್ಞಾನಂ ತಾವದ್ ವ್ಯರ್ಥಂ ಅನರ್ಥ ಫಲಂಚ. ಕರ್ಮ ಎಷ್ಟು ಬೇಕಾದ್ರೂ ತಿಳ್ಕೊಂಡ ಅದು ವ್ಯರ್ಥ, ಎಷ್ಟೊತ್ತು ಅನರ್ಥ ಫಲ ಬೇರೆ ಕೊಡುತ್ತೆ. ಮತ್ತೆ ವ್ಯರ್ಥ ಅಂದ್ರೇನು? ಯೂಸ್ಲೆಸ್. ಅದು ಅನರ್ಥ ಅಂದ್ರೇನು? ಕೆಟ್ಟದ್ದು ಬೇರೆ, ವ್ಯರ್ಥ ಬೇರೆ, ಅನರ್ಥ ಬೇರೆ. ನೆನಪಿರಬೇಕು, ಎಷ್ಟೋ ಕೆಲಸ ಮಾಡಿದೆ ಏನೂ ಆಗಲಿಲ್ಲ, ವ್ಯರ್ಥ ಆಯ್ತು ಅಷ್ಟೇ. ಅದು ಅಪ್ಲೈ ಮಾಡಿದ್ರೆ ಒಂದರೂ ಸಿಗಲಿಲ್ಲ, ವ್ಯರ್ಥ ಆಯ್ತು ಅಷ್ಟೇ, ಇದೇನು ಆಗಲಿಲ್ಲ. ಏನೇನೋ ಫೀಸ್ ಕಟ್ಟಿದ್ದ ಎಲ್ಲ ವೇಸ್ಟ್ ಆಗಿಬಿಡ್ತು ಅಷ್ಟೇ. ಕೆಲವೊಮ್ಮೆ ಏನಾಯ್ತೆಲ್ಲೋ ಹಾಕಿಬಿಟ್ಟು ಅನರ್ಥ, ಅರೆಸ್ಟ್ ಮಾಡಿದ್ರು ಬಂದೇವನ್ನ, ಅಲ್ಲಿ ಯಾಕೆ ಹಾಕಿದೆ ಅಂತ ಕೇಳಿ, ಅದು ಪದಿತೆ. ಅದು ಆ ರೀತಿ ಆಗ್ತದೆ. ಅನ್ಯದೇವತ ಪೂಜೆ ಮಾಡಿದಾಗ ಏನಾಗುತ್ತದು? ನಿಂದೆ ಆಗುತ್ತೆ. ಎಷ್ಟು ಪ್ರತ್ಯವಾಯ ಅದು. ಇತ್ಯಾದಿ ರೂಪೇಣ ಅಲ್ಪ ಅಸ್ಥಿರತ್ವಾದಿನ. ಏನು ಅನರ್ಥ ಅಂದರೆ ಅಲ್ಪ ಅಸ್ಥಿರತ್ವಾದಿನ. ಕೆಲವರು ಗುಂಡ ಅಂತ ಕೆಲಸ ಸೇರ್ಕೊಂಡ್ಬಿಡ್ತಾನೆ, ಅಲ್ಲಿ ಇದ್ರೂ ಶೂಟ್ ಮಾಡ್ತಾರೆ, ಬಿಟ್ಟರು ಶೂಟ್ ಮಾಡ್ತಾರೆ. ಅವರು ಇದ್ರೆ ಒಂದು ಫೈನ್ ಡೇ ಹೊಡೆದೇ ಹೊಡಿತಾರೆ, ಬಿಡೋದಿಲ್ಲ. ಏನು ಮಾಡಿದ್ರೆ ಬಿಡೋದಿಲ್ಲ ಅವ್ನು, ನೆತ್ತಕ್ಕೆ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಗೊತ್ತು ಅವ್ರಿಗೆ, ಬಿಟ್ಬಿಡ್ತಾರೆ. ಅವ್ರು ಈಗಲೇ ಹೊಡ್ತೀರಿ ಅಂದರೆ ಈಗಲೇ ಹೇಳ್ತಾರೆ, ಈಗಲೇ ಹೊಡಿತಾರೆ ಬಂದವರು. ಅಲ್ಲಿ ಸೇರಿದ ಮೇಲೆ ಏನಾಯ್ತು ಅವನಿಗೀಗ? ರಿಸ್ಕ್ ಗ್ಯಾರಂಟಿ. ಅದೇ ರೀತಿಯೇ ದೇವರನ್ನು ಬಿಟ್ಟು ಬೇರೆ ಕಡೆ ಹೋದರೆ ಅಲ್ಪ ಅಸ್ಥಿರತ್ವಾದಿನ, ಅಲ್ಪ ಅಸ್ಥಿರತ್ವಾದಿ ಕರ್ಮಾದೀನಾಂ ಅಪುರುಷಾರ್ಥತ್ವ ಸ್ವಾತಂತ್ರ್ಯೇಣ ಜ್ಞಾನ ಪ್ರಸಂಗಾಚ್ಯ, ಏನು ಉಪಯೋಗ ಬರಲಿಲ್ಲ. ಅಥೋ ಮುಕ್ಷುಣ ಭಗವತ್ ಸೃಷ್ಟ ಮೇತದ್ ಇತ್ಯಾದಿ ರೂಪೇಣ ಇವಾಗ ಜ್ಞಾತವ್ಯಂ. ಅದಕ್ಕೇನೆ ಜಗತ್ತನ್ನು ಉಳಿದವರು ಹೇಗೆ ತಿಳ್ಕೊಬೇಕಿದನ? ದೇವರಿಂದ ಸೃಷ್ಟವಾದದ್ದು ನೆನಪಿರಬೇಕು. ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಸಹ. ಅದೇ ಮಾತು, ಬರೀ ವಸ್ತು ತಿಳ್ಕೊಳ್ಳೋದು ಬೇರೆ, ದೇವ್ರ ಅಧೀನ ಅಂತ ತಿಳ್ಕೊಳ್ಳೋದು ಬೇರೆ. ದೇವ್ರ ಅಧೀನ ಅಂತ ತಿಳ್ಕೊಂಡು ನೋಡಿ ರೀತಿ ಚೇಂಜ್ ಆಗಿಬಿಡುತ್ತೆ. ಸಾಮಾನ್ಯ ವಸ್ತು, ಒಂದು ಬಟ್ಟೆ ಇತ್ತು ತೊಗೊಳಕ್ಕೆ ಹೋದೆ, ಅದು ಸ್ವಾಮಿಗಳದ್ದು, ತಕ್ಷಣ ಏನು ಮಾಡ್ತಾನೆ? ಏ ಒಳ್ಳೆ ಗೌರವದಿಂದ ತೊಗೊಂಡ್ಬಿಡ್ತೇನೆ, ಅದಕ್ಕೆ ಒಂದು ಗೌರವ ತೊಗೊಂಡ ಅವ್ರಿಗೆ ಕೊಟ್ಟರೆ ಅನುಗ್ರಹ ಮಾಡ್ತಾನೆ. ಮತ್ತೆ ಅಪೂರ್ವ ವಸ್ತು ಬಿಟ್ಟೋಗ್ಬಿಟ್ಟು, ಯಾವುದೋ ಒಂದು ಬಿಟ್ಟೋಗ್ಬಿಟ್ಟಿದ್ದಾರೆ, ಅದು ಕೊಟ್ಬಿಟ್ಟು ಏನು ಮಾಡ್ತಾರೆ ಅವರೀಗ? ಭಾರಿ ಅನುಗ್ರಹ ಮಾಡ್ತಾರೆ. ಅದು ಅಂದಮೇಲೆ ಎಷ್ಟು ಉಪಯೋಗ ಆಯ್ತು ಈಗ? ಬರೀ ಬಿಟ್ಟು ಮೊದಲೇನು ಮಾಡಿದ್ದು ಗೊತ್ತಿದ್ದಿಲ್ಲ ಅವನಿಗೆ, ಬಿಟ್ಟು ಹೋಗಕ್ಕೆ ಹೊರಟಿದ್ದ. ಸಾಮಾನ್ಯ ವಸ್ತು, ದೊಡ್ಡ ವಸ್ತು ಅಲ್ಲೇ ಇರಬಹುದು, ಆದರೆ ಇಂಪಾರ್ಟೆಂಟ್ ಅದು. ಆದರೆ ಆಮೇಲೆ ನೋಡಿದ್ರೆ ಏನಾಯ್ತು, ಈಗ ಯಾರು ಕಷ್ಟಪಟ್ಟು ತೊಗೊಳ್ಳೋ ಇವ್ರದ್ದಾ, ಇವ ಮತ್ತೆ ಅಲ್ಲೇ ಬಿಟ್ಟು ಬರ್ತಿದ್ದೆ ಅಂತ ಹೇಳಿದ್ರು. ಇಷ್ಟಲ್ಲಿ ಹೊತ್ಕೊಬರ್ತಿದ್ದಾರೆ, ಅದೀಗ ಎಷ್ಟು ಕಷ್ಟಪಟ್ಟು ತೊಗೊಂಡ್ಬಂದಲ್ಲಯ್ಯ, ನಿಂದ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿದ್ರು. ಕೊದ್ದು ಎಷ್ಟೇರು ಮತ್ತೆ ತೊಗೊಳ ಹಾಳಾಗೋ ನಡಿ ಅಂತ ಕಡೆ. ಆದರೆ ಯಾಕೆ ಅಷ್ಟೆಲ್ಲ ಮಾಡಿದ್ರೆ ವೇಸ್ಟ್ ಆಯ್ತು ಅದು. ಅದೇ ಸಾಮಾನ್ಯ ಹಳ್ಳಿಯಲ್ಲಿ ಯಾರೋ ಒಬ್ಬ ಹಳ್ಳಿಯಲ್ಲಿ ಯಾರೋ ಇರ್ತಾರೆ, ಕಾಡಿನಲ್ಲಿ ಯಾರೋ ಮನೆ ಕಟ್ಕೊಂಡಿರ್ತಾರೆ, ಯಾರೋ ಊಟಕ್ಕೆ ಬರ್ತಾರೆ, ಊಟ ಮಾಡಿ ಹಾಕ್ತಾರೆ, ಹೋಗ್ತಾರೆ, ಹೋಗಿಬಿಡ್ತಾರೆ ಅಷ್ಟೇ. ಹೋಗ್ತಾ ತೋಟ ಬೇರೆ ಹೋಗ್ತಾರೆ, ಒಂದಿಷ್ಟು ಅವ್ರ ಮನೆಯಲ್ಲಿ ರಾಜ ಬಂದಿರ್ತಾರೆ ದಾರಿ ತಪ್ಪ, ಅವನಿಗೆ ಕೊಟ್ಬಿಟ್ಟು ಏನು ಮಾಡ್ತಾನ ಅವನು? ಊಟದ ದುಡ್ಡು ಕೊಡೋದಲ್ಲಿ ಜಾಗೀರಾಗಿ ಕೊಟ್ಬಿಡ್ತಾರೆ ನಡೆಯುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ, ಒಂದೇ ವಸ್ತುನೇ. ಒಬ್ಬನಿಗೆ ಕೊಟ್ಟರೆ ಏನು ಫಲ, ರಾಜರಿಗೆ ಕೊಟ್ಟರೆ ಏನು ಪ್ರಯೋಜನ ಆಯಿತು? ಅದೇ ಅನಂತ ಫಲ. ದೇವರಿಗೆ ಕೊಟ್ಟಾಗ ಎಷ್ಟಾಯ್ತು ಫಲ? ಈಗ ಅನಂತ ಫಲ. ಬೇರೆಯವರಿಗೆ ಕೊಟ್ಟರೆ ಅಲ್ಪ ಫಲ, ಅಸ್ಥಿರ ಫಲ, ಕೆಲವೊಮ್ಮೆ ಅನರ್ಥ. ಕಳ್ಳರಿಗೆ ಆಶ್ರಯ ಕೊಟ್ಟ, ಬೆಳಗಾವತಿ ಬರೀ ಖಾಲಿ ಮಾಡಿ ಹೋಗಿತ್ತು ಅವರು, ಊಟ ಉಂಟು ಹೋದ ಕೊಟ್ಟು ಹೋದ ಥರ ಆಗಿಬಿಡ್ತಾಯ್ತು. ದೇವ್ರ ಬಗ್ಗೆ ಹಾಗಿಲ್ಲ. ಏನು ಮಾಡ್ತಾನೆ ದೇವರು? ಅನಂತ ಮಾಡ್ತಾನೆ. ಅದು ಕೊಟ್ಟಿದ್ದು ಬರೀ ಮಜ್ಜಿಗೆ, ಅವಳು ಏನು ಭಾರಿ ಕೊಟ್ಟಿರೋದಿಲ್ಲ. ಯಾವುದು ಅಡಗೋಲಜ್ಜಿ ಕತೆ ಹೇಳ್ತಾರಲ್ಲ, ಏನಾಯ್ತು ಅಡಕೂಲಜ್ಜಿ. ಆ್ಯಕ್ಚುಲಿ ಅಡಕೂಲಜ್ಜಿ ಅಂದ್ರೇನು? ಆಡ ಅಂದ್ರೆ ಅಡಿಗೆ ಮಾಡೋದು, ಕೂಲಿಗೆ ಅಡಿಗೆ ಮಾಡ್ತಕ್ಕಂಥ ಅಜ್ಜಿ ಅಂತ ಗೊತ್ತಾಯ್ತಾ. ಕೂಲಿಗೆ ಅಡಿಗೆ ಮಾಡೋ ಅಜ್ಜಿಗಳನ್ನ ಎಷ್ಟೋ ಹಿಂದೆ ಕಾಲಕ್ಕೆ ಇರ್ತಿದ್ರು. ಇದು ಹೇಳ್ತಾರೆ ಅಟ್ಟ ಮೇಲೆ ಬುದ್ಧಿ ಬಂತು ಇವೆಲ್ಲ ಆಡೋ, ಏನರ್ಥ ಅದಕ್ಕೀಗ ಅಡಿಗೆ ಅಂತ ಅರ್ಥ ಅದಕ್ಕೆ. ಆ ದೃಷ್ಟಿ ಕೂಳು ಅಡುಗೆಯಿಂದ ಕೂಳಿಗೋಸ್ಕರ ಮಾಡ್ತಕ್ಕಂಥ ಅಜ್ಜಿ ಇರ್ತಾರೆ. ಅವಳು ಕೊಟ್ಟಿದ್ದು ಬಜ್ಜಿಗೆ ಅಷ್ಟೇ, ಇವನು ಕೊಟ್ಟಿದ್ದು ಎಷ್ಟಿದೆ ಯೋಚನೆ ಮಾಡಿ. ಅದಕ್ಕೆ ನಾವು ಕೊಡ್ತಕ್ಕಂಥ ಪತ್ರಂ ಪುಷ್ಪಂ ಫಲಂ ತೋಯಂ ಏನಾಗುತ್ತೆ ದೇವರಿಗೆ ಬಂದು ಕೊಟ್ಟಾಗ ಭಾರಿ ದೊಡ್ಡದಾಗಿಬಿಡುತ್ತೆ. ಅದೇ ಆದ್ರೆ ನಮಗೆ ಒಪ್ಲಕ್ಕೆ ಬರುತ್ತಾರೆ, ಒಪ್ಲಕ್ಕೆ ಬರುತ್ತೆ, ಒಪ್ಲಕ್ಕೆ ಖಂಡಿತ ಬರುತ್ತೆ. ಕಾರಣ ಏನಂದ್ರೆ ಹೀಗೆ ಕೆಲವರು ಕೊಡ್ಲಕ್ಕೆ ಇರೋದಿಲ್ಲ, ಕೆಲವತ್ತೆ ಪಾಪ ತುಂಬ ಹೇಳ್ತಾರೆ ಎಷ್ಟು ಕಷ್ಟ ಇರ್ತೀರಿ ಸಹಾಯ ಮಾಡೋ ಕಳಿಸುತ್ತೆ ನನಗೂ ಕಷ್ಟ ಏನು ಮಾಡೋಕ್ಕಾಗಲ್ಲ ಅಂತ. ದೇವರು ಲಕ್ಷ್ಮೀಪತಿ ಆದ್ರಿಂದ ಅವ್ರು ಕೈ ಕೊಡೋ ಚಾನ್ಸೇ ಇಲ್ಲ. ನಾನು ಬಂದಾಗ ಕೊಡ್ತೀನಿ, ಕೆಲವೇ ಮಾಡಿ ಬಂದಾಗ ಕೊಡ್ತೀನಿ ಅನ್ಬೋದು. ದೇವ್ರ ಹಾಗೆ ಯಾವಾಗಲೂ ಇರ್ತದೆ, ಕೈ ಬಿಡುವಿಲ್ಲ ಅಂತ ಹೇಳಿ ಅನಂತ ಕೈಗಳು ಬೇರೆ ಇದೆ, ಅನಂತ ಕೈ ಇದೆ ಯಾವಾಗಲೂ ಇರ್ತದೆ. ಇವ್ರು ಸೇವೆ ಮಾಡಿಬಿಟ್ಟಿದ್ದಾನೆ, ಮತ್ತೆ ನಾಳೆಗೆ ಸರ್ವತ್ರ ವ್ಯಾಪ್ತ, ಮನೆಗೆ ಹೋಗ್ತಿರ್ತೀನಿ ಅಂತ ಹೇಳಾಗಿಲ್ಲ, ಮನೆಯಲ್ಲೆಲ್ಲ ಇದೆ ಹೋಗಿ ಚೆಕ್ ಬುಕ್ ಬರ್ತು ಬಂದಿದ್ದೆ ಅಂತ ಹೋಗಾಗಿಲ್ಲ ಅವನು, ಎಲ್ಲೆಲ್ಲ ಇಟ್ಕೊಂಡು ಇಮ್ಮಿಡಿಯೇಟ್ ಕೊಟ್ಬಿಡ್ತಾನೆ ದೇವ್. ಯಾರು ಉಳಿದವ್ರು ಯಾರು ಕೊಡ್ಲಕ್ಕಾಗೋದಿಲ್ಲ. ಯಾರಿಲ್ಲ ಬಹಳಷ್ಟು ಕೂಡ ಏನು ಮಾಡ್ಬೇಕು, ಕೊಡಬೇಕಾದ್ರೆ ದೇವ್ರು ಪರ್ಮಿಷನ್ ಬೇಕು ಅದಕ್ಕೆ. ಹಾಗೆ ಅಸ್ವತಂತ್ರ ಆದ್ದರಿಂದ ಎಷ್ಟೋ ಅಷ್ಟೇ ಶಾವಲಾದೇವಿ ಯಮದೇವ್ರು ಬರೋವರೆಗೂ ಯಾರು ಕೊಡಲಿಲ್ಲ. ಯಾಕೆ ಯಾತಕ್ಕೆ ಅವ್ರ ಅನುಮತಿ ಇದ್ದು ಕೊಡ್ಬೇಕು, ಇದೆಲ್ಲ ಕೊಡ್ಲಕ್ಕೆ ಬರೋದು, ಹಾಕಿ ಬರ ಕೊಡ್ಲಕ್ಕೆ ಹೋಗಲಿಲ್ಲ. ಸೊ ಮಹಾಲಕ್ಷ್ಮಿ ದೇವರು ಅನುಗ್ರಹ ಮಾಡಿದ್ರೆ ಮಾತ್ರ ಮಾಡ್ತಾರೆ, ಇಲ್ಲರು ಮಾಡೋದಿಲ್ಲ. ಆದ್ದರಿಂದ ಹರಿಸರ್ವತ್ತ ಎಷ್ಟು ಪ್ರಾಕ್ಟಿಕಲ್ ಯುಟಿಲಿಟಿ ಇದೆ ನೋಡಿ ಅಂತ ಹೇಳ್ತಾರೆ. ಕಾರ್ಯ ಇದೆ ಸಾದೃಶ್ಯ, ಅದು ಮುಗಿತು ಎರಡನೇದು. ಈಗ ಈ ಮೂರನೇ ನಾಳೆ ನೋಡುತ್ತೆ, ಮತ್ತೆ ಸಾದೃಶ್ಯದಿಂದ ಹೇಗಾಗುತ್ತೆ ಎಂಬುದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಇದರಿಂದ ಆ ದೃಷ್ಟಾಂತಗಳನ್ನು ಹೇಗೆ ನೋಡಬೇಕು ಎಂಬುದನ್ನು ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನೆಲ್ಲ ಭಕ್ತಿ ಬರಾಗಿ ಜೋಡಿಸ್ತಾರೆ ಅವರಿಂದ ಏನಾದ್ರು ಅವರು ಅರ್ಥ ಮಾಡ್ಕೊಂಡು ಏನಾಗ್ತಿದ್ದಾಗ ಇದ್ದು ಬದ್ದು ಭಕ್ತಿಯೆಲ್ಲ ಹೋಗ್ಬಿಡ್ತಾ ಇತ್ತು. ಇದು ಕೇಳಿದ್ಮೇಲೆ ಸರಿಯಾದ ರೀತಿ ಅರ್ಥ ಮಾಡ್ಕೊಳಕ್ಕೆ ಅನುಕೂಲ ಆಯಿತು. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರ ಪಶ್ಚಾತ್ತೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಹಾಹಿ ಕವಯೇ.